మిల్లివా తడబడే.
శ్రీ గురుభ్యో నమః. హరి ఓం. హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణశే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమతిర గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాత్రితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యాపాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారియాసక్తమానసాన్ విశ్వప్రియగురూన్ వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థప్రసాదతః. సర్వే కామాభవంతేవా శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యభీష్టదం. శ్రీగురుభ్యో నమః. హరిః ఓం. శ్రీశాంఘ్రిసేవకం నిత్యం భూసురాగ్రకులోద్భవం వాసమాదిశిలాక్షేత్రే శేషదాసగురుం భజే. శ్రీగురుభ్యో నమః. నిన్నవరకు శేషదాసర మఖసుళాదియ ಹದಿನಾರನೆಯ ತಾಳವನ್ನು ಸ್ವಲ್ಪ ನೋಡಿದವು. ಅದನ್ನು ಇನ್ನೊಮ್ಮೆ ಮತ್ತು ಇವತ್ತು ನೋಡೋಣ. ಯಾಕೆಂದರೆ ಒಳಗೆ ತಿಳಿಯಬೇಕಾದ ವಿಚಾರ, ಗಂಭೀರ ವಿಚಾರ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಷ್ಟೇ ವಿಚಾರ ಆಗಿದ್ರೂ ಕೂಡ ದಾಸರು ನಮಗೆ ತಿಳಿ ತಿಳಿಯಾಗಿ ತಿಳಿಸಿಕೊಡ್ತಾರೆ, ಅದರಿಂದ ನಮಗೇನು ತೊಂದರೆ ಆಗಲ್ಲ. ಒದಗಿ ಕೇಳುವುದು ಭಕುತಿಯಿಂದಲಿ ಮನವೇ, ಇದನ್ನು ಗ್ರಹಿಸಿದವ ಜೀವನ್ಮುಕ್ತ. ನೀವೆಲ್ಲ ಒದಗಿ ಕೇಳುವುದು ಇದು ಸಾಮಾನ್ಯದಲ್ಲ, ಬಹಳ ದೊಡ್ಡ ವಿಶೇಷವಾಗಿರತಕ್ಕಂಥ ಒಂದು ಅನುಷ್ಠಾನ. ಇದನ್ನು ಪಡೆದರೆ ಸಾಕು ಜೀವನದಲ್ಲಿ ಉದ್ಧಾರ ಆಗ್ತೇವೆ ಎಂಬ ಬುದ್ಧಿಯಿಂದ ಒದಗಿ ಭಕುತಿಯಿಂದಲೇ ಕೇಳುವುದು. ಇದನ್ನು ಗ್ರಹಿಸಿದವ ಜೀವನ್ಮುಕ್ತ, ಇದನ್ನು ಗ್ರಹಿಸಿದವರೆಗೂ ಜೀವನ್ಮುಕ್ತರಾಗಿ ಬಿಡ್ತಾರೆ. ಇದನ್ನು ಗ್ರಹಿಸಿದವಗೆ ಪುನರಪಿ ಜನ್ಮವಿಲ್ಲ, ಇದನ್ನು ಗ್ರಹಣ ಮಾಡಿದವರಿಗೆ ನೀಚ ಜನ್ಮಗಳು ಬರುವುದೇ ಇಲ್ಲ. ಭಗವಂತನ ವಿಶೇಷವಾದ ಪೂರ್ಣಾನುಗ್ರಹ ಆಗಿ ಉತ್ತಮ ಉತ್ತಮ ಜನ್ಮಗಳು ಬರ್ತಾ ಹೋಗುತ್ತೆ. ಇದನ್ನು ಗ್ರಹಿಸಿ ಹರಿ ವಶನಾಗುವ, ಇದನ್ನು ಗ್ರಹಣ ಮಾಡಿದರೆ ಭಗವಂತ ನಮಗೆ ವಶನಾಗಿ ಬಿಡ್ತಾನೆ. ಇದನ್ನು ಗ್ರಹಿಸಿದವ ಸುರರೆಲ್ಲ ಮನ್ನಿಪರು, ಇದನ್ನು ಗ್ರಹಿಸಿದವನ ಸುರರೆಲ್ಲರೂ ಮನ್ನಿಪರು. ಅಂದರೆ ಇದು ಯಾರು ಚಿಂತನೆ ಮಾಡುತ್ತಾ ಹೋಗ್ತಾರೆ ಅವರ ಒಳಗಿದ್ದು ತತ್ವಾಭಿಮಾನಿ ದೇವತೆಗಳೆಲ್ಲ ಅದ್ಭುತವಾದ ಸಾಧನೆಯನ್ನು ಮಾಡಿಸ್ತಾ ಹೋಗ್ತಾರೆ. ಇದನ್ನು ಗ್ರಹಿಸಿದವ ಮಾನ್ಯನಾಹ, ತತ್ವಾಭಿಮಾನಿಗಳು ಪೂರ್ಣಾನುಗ್ರಹ ಮಾಡಿದ್ದರಿಂದ ಅವನಿಗೆ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿ ಬರುತ್ತೆ. ಇದನ್ನು ಗ್ರಹಿಸಿದವ ಕುಲಕೋಟಿ ಸಹವಾಗಿ ಮಧುವೈರಿಪುರವನ್ನೇ ಸೂರಗೊಂಬ. ಇದನ್ನು ಯಾರು ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ನಿತ್ಯವೂ ಇಡ್ತಾ ಬರ್ತಾರೆ ಅಂಥವರಿಗೆ ತಮ್ಮ ಕುಲಕೋಟಿ ಸಹವಾಗಿ ದೇವರ ಮಧುನಾಮಕ ದೈತ್ಯರು ಸಂಹಾರ ಮಾಡಿದ ಹಯಗ್ರೀವ ದೇವರ ಪುರ ಅಂದ್ರೆ ವೈಕುಂಠಪುರಕ್ಕೆ ಹೋಗಿಬಿಡ್ತಾನೆ. ಇದನ್ನು ಗ್ರಹಿಸಿದವಗೆ ನರಕದ ಭಯವಿಲ್ಲ, ಇದನ್ನು ಗ್ರಹಿಸಿ ನಿತ್ಯ ಸುಖಿಯಾಹನು. ಇದನ್ನು ಗ್ರಹಣ ಮಾಡಿದವರಿಗೆ ನರಕದ ಭಯ ಇಲ್ಲವೇ ಇಲ್ಲ. ಇದನ್ನು ಗ್ರಹಣ ಮಾಡಿದರೆ ನಿತ್ಯ ಸುಖಿಗಳಾಗಿ ಬಿಡುತ್ತಾರೆ. ಮೊದಲು ಹೇಳಿದಂತೆ ಗುಣಿಸು ಅಂತರದಲ್ಲಿ ಅದ್ಭುತ ಮಹಿಮನ್ನ ಸ್ವಪರ ದೇಹದಲ್ಲಿ. ಹಿಂದೆ ಹೇಳಿದಂತೆ 14 ಲೋಕಗಳನ್ನ, ಅಲ್ಲಲ್ಲಿರುವಂತಹ ಕಮಲಗಳನ್ನ, ಅಲ್ಲಿರುವ ದೇವತೆಗಳನ್ನ ಮೊದಲು ಹೇಳಿದಂತೆ ಚೆನ್ನಾಗಿ ಗುಣಿಸು, ಚಿಂತನೆ ಮಾಡಿ ಅಂದ್ರು. ಎಲ್ಲೆಲ್ಲಿ ಚಿಂತನೆ ಮಾಡಬೇಕು? ನಿಮ್ಮ ಶರೀರದೊಳಗು ಇನ್ನೊಬ್ಬರ ಶರೀರ, ಅಂದರೆ ಆದಷ್ಟು ಕಾಣಿಸಿದ ಪ್ರತಿಯೊಬ್ಬರ ಶರೀರದಲ್ಲೂ ಈ ತರ ಭಗವದ್ ರೂಪವನ್ನು ಚಿಂತನೆ ಮಾಡಿ, ವಿರಾಟ್ ರೂಪವನ್ನು ಚಿಂತನೆ ಮಾಡಿ. ಮೊದಲು ಹೇಳಿದಂತೆ ಗುಣಿಸು ಅಂತರದಲ್ಲಿ, ಅಂದರೆ ನಿಮ್ಮ ಒಳಗೆ ಚಿಂತನೆ ಮಾಡಿ, ಅದನ್ನು ಯಾರಿಗೂ ಹೊರಗೆ ತೋರಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅದ್ಭುತವಾದ ಮಹಿಮಾ ಇರತಕ್ಕಂಥ ಭಗವಂತನನ್ನ ನಿಮ್ಮ ದೇಹದಲ್ಲಿ ಚಿಂತನೆ ಮಾಡಿ, ಎದುರಿಗೆ ಕಾಣಿಸ್ತಾ ಮಾತಾಡುತ್ತಾ ಯಾರ್ಯಾರು ಹೋಗ್ತಾ ಇದ್ದಾರೆ ಎಲ್ಲರಲ್ಲೂ ಕೂಡ ಇವನೇ, ಇವರಲ್ಲಿ 14 ಲೋಕಗಳನ್ನು ಧಾರಣೆ ಮಾಡಿದ್ದ ವಿರಾಟ್ ರೂಪಿ ಇವರಲ್ಲಿ ನಿಂತು ಇವರನ್ನು ನಡೆಸಿ ನುಡಿಸಿ ಎಲ್ಲ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ನಿಮಗೆ ಸದಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸದಮಲ ಮೂರ್ತಿಗಳು ಅಸಂಖ್ಯವಾಗಿ ಉಂಟು, ವಿಧಿ ಭವ ಮುಖರಿಂದ ಎಣಿಸಲು ಶವೇ. ನಿಮ್ಮ ದೇಹದಲ್ಲೂ ಇನ್ನೊಬ್ಬರ ದೇಹದಲ್ಲೂ ಭಗವಂತನ ಮೂರ್ತಿಗಳನ್ನು ಎಣಿಸಿ, ಅದೆಂಥವು ಅಂದರೆ ಅಸಂಖ್ಯವಾಗಿವೆ. ಎಷ್ಟಿವೆ ಅಂದರೆ ವಿಧಿಭವ ಮುಖರಿಂದ ಎಣಿಸಲು ಶವೇ. ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅದನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಯಾದವ ಕುಣಮಣಿ ಕೃಷ್ಣನ ವಾಕ್ಯವುಂಟು, ಅವಿಭಕ್ತಂಚ ಭೂತೇಶು ವಿಭಕ್ತಮಿವಚ ಸ್ಥಿತಂ. ನಾನು ಎಲ್ಲ ಕಡೆ ಕೂಡ ಎಲ್ಲ ಪ್ರಾಣಿಗಳಲ್ಲಿ ಒಬ್ಬನೇ ಆಗಿದ್ರೂ ಕೂಡ ನನ್ನ ರೂಪಗಳು ವಿಭಾಗ ಆದಂತೆ ನಾನು ಕಾಣುತ್ತೇನೆ, ಅನೇಕ ರೂಪಗಳಿಂದ ಕಾಣುತ್ತೇನೆ, ಆಗಿದ್ದೇನೆ ಅಂತ ಭಗವಂತ ಹೇಳುತ್ತಾನೆ. ಹಾಗಾದರೆ ಈಗ ನಾವು ಏನು ಚಿಂತನೆ ಮಾಡಬೇಕು? ಬೆಳಿಗ್ಗೆದ್ದು ನಮ್ಮ ಶರೀರದಲ್ಲಿ 14 ಲೋಕಗಳನ್ನು, ಅಲ್ಲಿರುವ ಕಮಲಗಳನ್ನು, ಅಲ್ಲಿರುವ ದೇವರ ಮತ್ತು ದೇವತೆಗಳ ರೂಪಗಳನ್ನು ಸ್ಮರಿಸಿ ನಮಸ್ಕರಿಸಿ ಪ್ರಾರ್ಥಿಸಿ, ನಂತರ ನಮ್ಮ ಶರೀರದಲ್ಲಿ ಇರುವ ದೇವರ ರೂಪಗಳು ಎಲ್ಲೆಲ್ಲಿವೆ ಅವೆಲ್ಲವನ್ನು ಚಿಂತನೆ ಮಾಡುತ್ತಾ ಬರಬೇಕು. ಯಾವುದು ಅಂದ್ರೆ ಹೇಳುತ್ತಾರೆ, ಆದರದಲ್ಲಿ ತಿಳಿ ಐದು. ಐದು ಅಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಐದು ರೂಪಗಳು ಚಿಂತನೆ ಮಾಡಿ ಎಂದರು. ಐದು ರೂಪಗಳೆಲ್ಲಿವೆ? ನಮ್ಮ ಶರೀರ ತುಂಬ ಇವೆ, ಎಲ್ಲಿ ನೋಡಿದ್ರೂ ಐದು ರೂಪಗಳೇ ತುಂಬಿವೆ. ಅದರಲ್ಲೂ ನಮ್ಮ ಶಿರದಲ್ಲಿ ನಾರಾಯಣ, ಬಲಭಾಗದಲ್ಲಿ ವಾಸುದೇವ, ಎಡಭಾಗದಲ್ಲಿ ಸಂಕರ್ಷಣ, ಹಿಂದೆ ಪ್ರದ್ಯುಮ್ನ, ಮುಂಭಾಗದಲ್ಲೆಲ್ಲ ಅನಿರುದ್ಧ. ಇದೊಂದು ಕ್ರಮ ಅಂದರು. ಈ ರೀತಿಯಲ್ಲಿ ಭಗವಂತ ಅನೇಕ ರೂಪದಿಂದ, ಅಂದರೆ ಐದು ರೂಪಗಳದ್ದೇ ಅನೇಕ ವ್ಯೂಹ ರೂಪಗಳಿಂದ ನಿಂತಿದ್ದಾನೆ. ಐದು ಅಂದರೆ ನಾರಾಯಣಾದಿ ಐದು ರೂಪಗಳು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿದವು. ಮೂರು ಅಂದರು. ಮೂರು ಅಂದರೆ ವಿಶ್ವ, ತೈಜಸ, ಪ್ರಾಜ್ಞ. ಓಂಕಾರದ ಮೂರು ಭಾಗಗಳು ಅಕಾರ, ಉಕಾರ, ಮಕಾರ. ಅಕಾರ ಉಕಾರ ಮಕಾರಗಳಲ್ಲಿ ಅಕಾರ ವಾಚ್ಯ ವಿಶ್ವ, ಉಕಾರ ವಾಚ್ಯ ತೈಜಸ, ಮಕಾರ ವಾಚ್ಯ ಪ್ರಾಜ್ಞ. ಎಲ್ಲಿದ್ದಾರೆ ನಮ್ಮ ಶರೀರದಲ್ಲಿ? ಅಂದರೆ ಕಣ್ಣಿನೊಳಗಿರುವ ವಿಶ್ವ, ಕಂಠದೊಳಗಿರುವ ತೈಜಸ, ಹೃದಯದೊಳಗಿರುವ ಪ್ರಾಜ್ಞ. ಈ ಮೂವರನ್ನು ನಮಸ್ಕಾರ ಮಾಡಿ. ಐದು ರೂಪಗಳು ನಮಸ್ಕಾರ ಮಾಡಿದ ಮೇಲೆ ಮೂರು ರೂಪಗಳು ನಮಸ್ಕಾರ ಮಾಡಿ. ನಂತರ ನಮ್ಮಲ್ಲಿ ಅವಿದ್ಯ, ಅಜ್ಞಾನ, ಅದರ ಟಿಸಿಲೊಡೆದಿದೆ, ಐದು ಶಾಖೆಗಳಾಗಿ ಒಡೆದಿದೆ. ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾನಿಸ್ರ ಅಂತ ಈ ರೀತಿ ಐದು ರೀತಿಯಾಗಿ ಅವಿದ್ಯಾ ಟಿಸಿರುಡಿದಿದೆ. ಅದರಲ್ಲಿ ನಿಂತು ನಿಯಾಮನ ಮಾಡುವ ರೂಪಗಳು, ಚಿಂತನೆ ಮಾಡಿದರೆ ಅದನ್ನು ಪೂರ್ಣ ನಾಶನ ಮಾಡುವ ರೂಪಗಳು ಈ ಐದು ಯಾವುದು? ಕ್ರೋಧೋಲ್ಕ, ಮಹೋಲ್ಕ, ವಿರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ನಮ್ಮೊಳಗಿರುವ ಅಜ್ಞಾನವನ್ನ ಧ್ವಂಸ ಮಾಡುವ ರೂಪಗಳು, ಇದನ್ನು ಚಿಂತನೆ ಮಾಡಿ ಎಂದರು. ನಂತರ ನಮ್ಮಲ್ಲಿ 24 ತತ್ವಗಳಿವೆ, ಅಲ್ಲಿ ಭಗವಂತನ 24 ರೂಪಗಳಿವೆ. ವಿಧಿ ಶಿವ ಪ್ರವರ್ತಕ ಕೇಶವಾದಿ ಚತುರ್ವಿಂಶತಿ. 24 ರೂಪಗಳನ್ನ 24 ತತ್ವಗಳಲ್ಲಿ ಚಿಂತನೆ ಮಾಡಬೇಕು. ಇದು ಆಚಮನದಲ್ಲಿ ಸಹಜವಾಗಿ ಬರುತ್ತೆ. ಕೇಶವಾಯ ಸ್ವಾಹ, ಕೇಶವಾಯ ನಮಃ ಅಥವಾ ಕೇಶವಾಯ ಸ್ವಾಹ ಅಂತ ಶುರುವಾಡಿದಾಗ ಕೇಶವ ಅಂದ್ರೆ ಅವ್ಯಕ್ತ ತತ್ವದಿಂದ ಶುರುವಾಗುತ್ತೆ, ಕೊನೆಗೆ ಶ್ರೀಕೃಷ್ಣಾಯ ನಮಃ ಅಂದ್ರೆ ಪೃಥ್ವಿ ತತ್ವದವರೆಗೂ ಬರುತ್ತೆ. ಒಟ್ಟಾರೆ 24 ತತ್ವಗಳಲ್ಲಿ 24 ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ನಂತರ ವಿದ್ಯಾ ಮತ್ಯಾದಿ ಮೂರುತಿ ದ್ವಾದಶವು ನಮ್ಮ ಉರಸ್ಸಿನಲ್ಲಿರುವ 12 ದಳ ಕಮಲದಲ್ಲಿ 12 ದಳಗಳಿಗಿರುವಂತಹ ವಿದ್ಯಾ, ಸ್ಫೂರ್ತಿ, ಸಂವಿತ್, ಪ್ರತಿಷ್ಠಾ, ಮತಿ ಮೊದಲಾದಂತಹ ಭಗವದ್ ರೂಪಗಳು 12 ಮೆರುಗ್ತಾ ಇವೆ. ಅದನ್ನ ಆ ಸ್ಥಾನದಲ್ಲಿ ಚಿಂತನೆ ಮಾಡಿ ಎಂದರು. ನಂತರ ಕುಧರಾದಿ ದಶರೂಪ, ದೇವರ 10 ರೂಪಗಳು. ಕು ಅಂದರೆ ಭೂಮಿ, ಅದರ ಧರ ಅಂದರೆ ಭೂಮಿಯನ್ನು ಧಾರಣೆ ಮಾಡಿದ ವರಾಹ ರೂಪ, ಅಂಥ 10 ರೂಪಗಳು ವರಾಹಾದಿ ದಶಾವತಾರ ರೂಪಗಳು. ಆ ದಶಾವತಾರ ರೂಪಗಳು ಎಲ್ಲೆಲ್ಲಿ ನಿಂತಿವೆ ಅಂದರೆ ನಮ್ಮ 10 ಇಂದ್ರಿಯಗಳಲ್ಲೇ ನಿಂತಿವೆ. ಆ 10 ಇಂದ್ರಿಯಗಳಲ್ಲಿ 10 ದಶಾವತಾರ ರೂಪಗಳಿವೆ, ಅದನ್ನು ಸ್ಮರಣೆ ಮಾಡಿ ಎಂದರು. ನಂತರ ಹಿಂಕಾರ, ಪ್ರಸ್ತಾವ, ಉದ್ಗೀತ ಮೊದಲಾದ ನಾನಾ ರೂಪ ದೇವರ 5 ಸಾಮ ಪ್ರತಿಪಾದ್ಯ ರೂಪಗಳು. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಕಾಲದಲ್ಲಿರುವ ಭಗವದ್ ರೂಪಗಳು ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ ಅಂತ ಸಾಮ ಪ್ರತಿಪಾದ್ಯ ರೂಪಗಳು ನಿಂತಿವೆ. ಇವನ್ನೆಲ್ಲವೂ ನಮ್ಮ ಶರೀರದಲ್ಲೂ ಎಲ್ಲಾ ಕಡೆ ಚಿಂತನೆ ಮಾಡಿ ಎಂದರು. ನಂತರ ಅಜಾದಿ 51, ನಮ್ಮ ಶರೀರದಲ್ಲಿ ಹೃದಯ ಕಮಲದ ಹೃದಯದಲ್ಲಿ ಕಮಲವಿದೆ, ಆ ಕಮಲದಲ್ಲಿ 51 ಕೇಸರವಿದೆ, ಆ 51 ಕೇಸರಗಳಿಗೂ ಭಗವಂತನ 51 ರೂಪಗಳು ನಿಂತಿವೆ, ಅಜಾದಿ ರೂಪಗಳು. ಆ ರೂಪಗಳನ್ನ ಚಿಂತನೆ ಮಾಡಿ ಎಂದರು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಹೀಗೆ ಹೊರಟು ಕೊನೆಗೆ ಕ್ಷಮ್ ನರಸಿಂಹಾಯ ನಮಃ ಅಂತ ಈ 51 ಭಗವದ್ ರೂಪಗಳಿವೆ. ಇಲ್ಲೊಂದು ವಿಷಯ ಹೇಳಲೇಬೇಕಾಗುತ್ತೆ, ಯಾಕಂದ್ರೆ ಮತ್ತೂ ಸಮಯ ಸಿಗುತ್ತೋ ಇಲ್ಲೋ, ನನಗೆ ನೆನಪಿರುತ್ತೋ ಇಲ್ಲೋ, ಈ ವಿಷಯ ಅಂತೂ ತಿಳಿದು ಬಿಡಿ. ಇದು ಶೇಷದಾಸರು ಪಂಚಪ್ರಮೇಯ ಎಂಬ ತಮ್ಮ ಗ್ರಂಥದಲ್ಲಿ ಅದ್ಭುತವಾಗಿ ತಿಳಿಸಿಕೊಟ್ಟಂತಹ ರಹಸ್ಯ ವಿಚಾರ, ನಮಗೆ ಗೊತ್ತೇ ಇರಲ್ಲ, ಹೋಗ್ತಾ ಇರ್ತೇವೆ. ನಾವು ನಮ್ಮ ಬಾಯಿಯಿಂದ ಭಗವಂತ ಏನೇ ಮಾತು ನುಡಿಸಿದರೂ, ಅದು ಲೌಕಿಕವಾಗಲಿ ವೈದಿಕವಾಗಲಿ, ಏನೇ ಮಾತುಗಳು ನುಡಿಸಿದರೂ ಕೂಡ ಆ ನುಡಿಸಿದ ಮಾತುಗಳಲ್ಲಿ ಭಗವಂತನ ರೂಪಗಳು ಪ್ರಕಟ ಆಗ್ತಾ ಬರುತ್ತೆ. ಒಂದೊಂದು ಅಕ್ಷರ ನಮ್ಮ ಬಾಯಿಯಿಂದ ಬಂದಾಗ ಆ ಅಕ್ಷರ ಅಕ್ಷರದಲ್ಲಿ ಭಗವದ್ ರೂಪಗಳು. ಯಾವ ರೂಪಗಳು? ಆ ಅಂತ ಬಂದರೆ ಅಜ, ಈ ಅಂದ್ರೆ ಇಂದ್ರ, ಈ ರೀತಿ ಭಗವದ್ ರೂಪಗಳು ಹೊರಟು ಬಂದು ಆ ರೂಪಗಳಿಂದಲೇನೆ ನಮ್ಮ ಬಾಯಿಯಲ್ಲಿ ಉಚ್ಚಾರ ಆಗ್ತಾ ಇದೆ. ಆ ರೂಪಗಳಿಗೆ, ಈ ಅಜಾದಿ ಭಗವದ್ ರೂಪಗಳಿಗೆ ಇನ್ನೊಂದು ಹೆಸರಿದೆ. ಏನದು ಅಂದರೆ ಅರ್ಕಲಿ ಅಂತ, ಎಲ್ಲಾ ರೂಪಗಳು ಸೇರಿ ಅರ್ಕಲಿ ಅಂತ ಹೆಸರು. ಏನು ಅರ್ಕಲಿ ಅಂದರೆ? ಅರ್ಕೆ ಲೀನತ್ವಾತ್ ಅರ್ಕಲಿ ನಾಮಾನಿ ಅಂದರೆ, ಈ ಎಲ್ಲ ವರ್ಣದಿಂದ ಬಂದಿರತಕ್ಕಂತಹ ಭಗವದ್ ರೂಪಗಳು ನಮ್ಮ ಹೃದಯದಿಂದ ಹೊರಟು ಬಾಯಿಗೆ ಬಂದು ಬಾಯಿಯಿಂದ ಹೊರಬಂದು ಅದು ನಾವು ಪಾರಾಯಣ ಮಾಡಲಿ, ಜಪ ಮಾಡಲಿ, ಏನೇ ಮಾಡಲಿ, ಇದೇ ರೀತಿಯಲ್ಲಿ ಹೋಗುತ್ತೆ. ಎಲ್ಲ ರೂಪಗಳು ಬಾಯಿಯಿಂದ ಹೊರಬಂದು ಸೂರ್ಯಮಂಡಲಕ್ಕೆ ಸೇರುತ್ತವೆ. ಸೂರ್ಯಮಂಡಲದಲ್ಲಿ ಸವಿತೃ ನಾಮಕ ಲಕ್ಷ್ಮೀನಾರಾಯಣ ಇದ್ದಾನಲ್ವಾ, ಆತನಲ್ಲಿ ಈ ಭಗವದ್ ರೂಪಗಳೆಲ್ಲ ಹೋಗಿ ಐಕ್ಯ ಆಗಿ ನಂತರ ತಿರುಗಿ ನಮ್ಮ ಹೃದಯಕ್ಕೆ ಸೇರುತ್ತವೆ. ಆಗ ನಮ್ಮಲ್ಲಿ ಪರಿಣಾಮ ಬರುತ್ತೆ. ಈ ರೀತಿಯಾಗಿ ಯಾರು ಚಿಂತನೆ ಮಾಡುತ್ತಾರೋ ಅವರು ಮಾಡಿದ ಜಪ, ಅವರು ಮಾಡಿದ ಪಾರಾಯಣ, ಅವರು ಮಾಡಿದ ಎಲ್ಲವೂ ಕೂಡ ಸಾರ್ಥಕ ಆಗುತ್ತೆ ಅಂತ ತಿಳಿಸಿಕೊಡ್ತಾರೆ. ಈ ಒಂದು ವಿಷಯ ತಿಳಿಯದೆ ಯಾರು ಮಾಡುತ್ತಾರೋ ಅವರ ಜಪ ಪೂಜಾ ಎಲ್ಲ ವ್ಯರ್ಥ ಅಂತೂ ಆಗಲ್ಲ, ಚೂರು ಫಲ ಕೊಡುತ್ತೆ. ಹೇಗೆ? ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜವಾನ ಪಡೆದಂತೆ. ಆ ರೀತಿಯಲ್ಲಿ ನಮ್ಮ ಬಾಯಿಂದ ಬರತಕ್ಕಂತಹ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನು ವರ್ಣಗಳು ನಮ್ಮ ಬಾಯಿಂದ ಬರುತ್ತೆ, ಆ ವರ್ಣಗಳನ್ನ ವಾಕ್ಯಗಳನ್ನ ಉಚ್ಚಾರ ಮಾಡಿದಾಗ ಅದರಲ್ಲಿ ಏನು ಅರ್ಥ ನಾವು ತುಂಬುತ್ತೇವೆ, ಆ ಅರ್ಥದಲ್ಲಿ ಇರುವ ಭಗವದ್ ರೂಪಗಳು ಎಲ್ಲ ಹೊರಟು ಸೂರ್ಯಮಂಡಲಕ್ಕೆ ಸೇರಿ ತದನಂತರ ತಿರುಗಿ ನಮ್ಮ ಹೃದಯಕ್ಕೆ ಬರುತ್ತೆ ಪ್ರಸಾದ ರೂಪೇಣ. ಇದೇನು ಪ್ರಸಾದ ರೂಪ? ಏನು ಮೊದಲು ಏನು ಅಂದರೆ, ನಾವು ದೇವರ ನೈವೇದ್ಯ ಮಾಡಲಿಕ್ಕೆ ಮೊದಲು ಪದಾರ್ಥಗಳಲ್ಲಿರುವ ರೂಪಗಳು ಶುದ್ಧವಾದ ರೂಪಗಳು, ಅದನ್ನು ದೇವ ಸ್ವೀಕಾರ ಮಾಡಿದ ಮೇಲೆ ಮತ್ತು ಅಲ್ಲಿ ದೇವರ ರೂಪಗಳು ಉಳಿಯುತ್ತೆ. ಅಲ್ಲಿ ಭಗವಂತ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದು ಅಂದರೆ ಪದಾರ್ಥದಲ್ಲಿರುವ ತನ್ನ ಸ್ವಾಖ್ಯ ರೂಪಗಳನ್ನು ತಾನು ಸ್ವೀಕಾರ ಮಾಡುವುದು. ಸ್ವೀಕಾರ ಮಾಡಿದ ಮೇಲೆ ಪುನಃ ಆ ರೂಪಗಳನ್ನು ಅಲ್ಲೇ ಇಡುತ್ತಾನೆ. ಆದರೆ ಬದಲಾವಣೆಯಾದ ರೂಪಗಳಿರುತ್ತೆ, ಅದು ನಮ್ಮಲ್ಲಿ ವಿಶೇಷ ಪ್ರಸಾದವನ್ನು ಉಂಟು ಮಾಡತಕ್ಕಂತಹ ರೂಪಗಳು. ಇದು ಚೆನ್ನಾಗಿ ಅರ್ಥ ಆಗಬೇಕಾದರೆ, ಸುರೇಂದ್ರ ತೀರ್ಥರು ಹಂಪಿಗೆ ಬಂದರು, ವಿಜಯೀಂದ್ರರ ಗುರುಗಳು ಸುರೇಂದ್ರ ತೀರ್ಥರು ಹಂಪಿ ಕ್ಷೇತ್ರಕ್ಕೆ ಬಂದರು. ವ್ಯಾಸರಾಜರಿದ್ದರು, ಅವರಿಗಾಗಿ ಬಂದ್ರವರು. ಆ ಬಂದಾಗ ಈಗಲೂ ನೋಡಬಹುದು ಹಂಪಿ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ತುಳಸಿ ತಾನಾಗಿ ಬೆಳೆದಿರುತ್ತೆ. ಎಲ್ಲಿ ತುಳಸಿ ತಾನಾಗಿ ಬೆಳೆದಿರುತ್ತೋ ಅದು ದೊಡ್ಡ ಕ್ಷೇತ್ರ ಅಂತಾರೆ. ಆ ರೀತಿಯಲ್ಲಿ ಆ ತುಳಸಿ ವನಗಳನ್ನೆಲ್ಲ ನೋಡಿ ಸುರೇಂದ್ರ ತೀರ್ಥರಿಗೆ ತುಂಬ ಸಂತೋಷ ಆಯಿತು. ತುಳಸಿ ವನಗಳನ್ನು ನೋಡಿ ಸಂತೋಷ ಪಡೆದ ಬ್ರಾಹ್ಮಣ ಯಾರಿರ್ತಾರೆ? ಅದರಿಂದ ಮಹಾನುಭಾವರು ತುಳಸಿ ವನ ನೋಡಿದರು, ಸಂತೋಷಪಟ್ಟರು, ಕೈ ಮುಗಿದು ಕೃಷ್ಣಾರ್ಪಣ ಅಂದರು. ಎಲ್ಲ ತುಳಸಿದೊಳಗೂ ಕೃಷ್ಣಾರ್ಪಣ ಆಯಿತು. ಆದರೆ ಇತ್ತ ಈಚೆ ವ್ಯಾಸರಾಜರ ಶಿಷ್ಯನೊಬ್ಬ ತುಳಸಿಯನ್ನು ಆವಾಗೇ ಸಂಗ್ರಹ ಮಾಡಿ ವ್ಯಾಸರಾಜರ ಮುಂದಿಟ್ಟ ಪೂಜೆಗೆ ಅಂತ. ವ್ಯಾಸರಾಜರು ನೋಡಿ ಹೇಳುತ್ತಾರೆ, ಅಪ್ಪ ಇದು ನಿರ್ಮಾಲ್ಯ ತುಳಸಿ ಎಂದು. ಶಿಷ್ಯ ಅಂತಾನೆ, ನಿರ್ಮಾಲ್ಯ ಅಂದರೆ ದೇವರ ಮೇಲೆ ಹಾಕಿದ ಮೇಲೆ ಅದು ನಿರ್ಮಾಲ್ಯ ಆಗುತ್ತೆ, ದೇವರಿಗೆ ಸಮರ್ಪಣೆ ಮಾಡಿದರೆ ತಾನೇ ಅದು ನಿರ್ಮಾಲ್ಯ ಆಗೋದು. ಈಗಲೇ ನಾನು ಗಿಡದಿಂದ ತಂದಿದ್ದೇನೆ, ಇದನ್ನು ಯಾರೂ ಮುಟ್ಟಲಿಲ್ಲ, ಹಾಗೆ ತಂದಿದ್ದೇನೆ, ಇದು ನಿರ್ಮಾಲ್ಯ ಹೇಗಾಗುತ್ತೆ? ಹಾಗಂದ್ರು ನೀನು ತಂದದ್ದೇನೋ ಸತ್ಯ, ಅದನ್ನ ಪ್ರತಿಮೆ ಮೇಲೋ ಸಾರಿಗ್ರಾಮ ಮೇಲೋ ಎಲ್ಲೂ ಹಾಕಿಲ್ಲ, ಅದು ಸತ್ಯ. ಆದರೆ ಈ ತುಳಸಿ ನಿರ್ಮಾಲ್ಯ ಆದದ್ದು ಅದು ಸತ್ಯ ಅಂದ್ರು. ಹೇಗೆ ಅಂದ್ರೆ, ಆ ತುಳಸಿಯಲ್ಲಿ ದೇವರ ಸಮರ್ಪಣೆ ಮಾಡಲಿಕ್ಕೆ ಮೊದಲಿರಬೇಕಾದ ರೂಪಗಳಿಲ್ಲ, ದೇವರ ಸಮರ್ಪಣೆ ಆದ ಮೇಲೆ ಬರಬೇಕಾದ ರೂಪಗಳೇ ಅಲ್ಲಿ ನಿಂತಿವೆ. ಅದು ವ್ಯಾಸರಾಜರ ಕಣ್ಣಿಗೆ ಕಾಣತಾ ಇವೆ. ಅವರು ಜ್ಞಾನದೃಷ್ಟಿಯಿಂದ ನೋಡುತ್ತಾರೆ, ಸುರೇಂದ್ರ ತೀರ್ಥರು ಬಂದದ್ದು ಗೊತ್ತಾಯಿತು. ಇಲ್ಲಿ ನಮಗೆ ಗೊತ್ತಾಗೋದೇನು ಅಂದರೆ, ಪದಾರ್ಥದಲ್ಲಿ ದೇವರ ಸಮರ್ಪಣೆಗೆ ಮೊದಲಿರುವ ರೂಪ ಬೇರೆ, ನಂತರ ಬರುವ ರೂಪ ಬೇರೆ ಎಂಬುದು ಸ್ಪಷ್ಟವಾಗಿ ಅರ್ಥ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಹೃದಯದ ಕಮಲದಿಂದ ಮುಖ ಮೂಲಕ ನಮ್ಮಿಂದ ಹೊರಡುವಂತಹ ಏನೇನು ಅಕ್ಷರಗಳಿವೆ, ಅದು ಜಪ ಆಗಲಿ, ಪಾರಾಯಣ ಆಗಲಿ, ಸುಳಾದಿ ಆಗಲಿ, ಭಾಷ್ಯ ಪಾರಾಯಣ ಆಗಲಿ, ಏನೇ ಮಾಡಿರಲಿ, ಅವೆಲ್ಲವೂ ಕೂಡ ಆ ಅಕ್ಷರದಲ್ಲಿರುವ ಭಗವದ್ ರೂಪಗಳು. ಅಜಾದಿ 51 ರೂಪಗಳು ಹೊರಟು ಸೂರ್ಯಮಂಡಲಕ್ಕೆ ಸೇರಿ ತಿರುಗಿ ಮತ್ತು ನಮ್ಮ ಹೃದಯಕ್ಕೆ ಬಂದು ನಾವು ಯಾವ ಪ್ರಾರ್ಥನೆ ಮಾಡಿರುತ್ತೇವೋ ಆ ಪರಿಣಾಮವನ್ನು ಬೀರುತ್ತೆ. ಇದು ತಿಳಿದು ಮಾಡಿದರೆ ವಿಶೇಷ ಫಲ ಅಂತಾರೆ ಶೇಷದಾಸರು. ನಂತರ ಅಜಾದಿ 51, ನಂತರ ನಾರಾಯಣಾದಿ 100, ವಿಶ್ವಾದಿ ಸಹಸ್ರ ಅಂದರು. ಈ ನಾರಾಯಣಾದಿ 100, ವಿಶ್ವಾದಿ ಸಹಸ್ರ ಈ ರೂಪಗಳೆಲ್ಲೆಲ್ಲಿವೆ ಅಂದರೆ, ನಮ್ಮ ಮೂಲಾಧಾರದಿಂದ ಹೊರಟದ್ದು ಸುಷುಮ್ನಾ ನಾಡಿ, ಅದು ಮೂಲಾಧಾರದಿಂದ ಮೇಲಕ್ಕೆ ಬರ್ತಾ 5 ಭಾಗ ಆಯಿತು. 5 ಭಾಗ ಆಗಿ ಅದರಲ್ಲಿ ಆ 5 ಭಾಗಗಳು ಕೂಡ ಚೂರು ಮೇಲಕ್ಕೆ ಬಂದ ಮೇಲೆ ಒಂದೊಂದು ಭಾಗ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೈದು ಪ್ರಕಾರ ಒಡೆಯಿತು. ಮಧ್ಯ ಒಂದು ಹಾಗೆ ಮೇಲೆ ತಲೆವರೆಗೂ ಹಾಗೆ ಹೋಗುತ್ತೆ. ಸುತ್ತಿರುವ ಸುಷುಮ್ನಾನಾಡಿಯ ಐದು ಶಾಖೆಗಳಲ್ಲಿ ಮಧ್ಯದ್ದು ಹಾಗೆ ಮೇಲಕ್ಕೆ ಹೋದರೆ ಸುತ್ತಿರುವ ನಾಲ್ಕು ಕೂಡ ಚೂರು ಮೇಲಕ್ಕೆ ಬಂದ ಮೇಲೆ ಇಪ್ಪತ್ತೈದು ಇಪ್ಪತ್ತೈದಾಗಿ ಒಡೆದು ನೂರು ನಾಡಿಗಳಾದವು. ಅದಕ್ಕೆ ಸುಷುಮ್ನ ನಾಡಿಯಲ್ಲಿರುವ ರೂಪ ನಾರಾಯಣ. ಅದು ಚೂರು ಮೇಲಕ್ಕೆ ಬಂದು ಐದಾಗಿ ಒಡೆದಾಗ ಅಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಂತುವು. ಅಲ್ಲಿಂದ ಮೇಲೆ ನೂರು ನಾಡಿಗಳು ನೂರಾಗಿ ಒಡೆದಾಗ ಆ ನೂರರಲ್ಲಿ ನಿಂತ ರೂಪಗಳೇ ನಾರಾಯಣಾದಿ ನೂರು ರೂಪಗಳು. ಆ ನೂರು ನಾಡಿಗಳು ಶಾಖೆಗಳು ಸಾವಿರಾಗಿ ಒಡೆಯಿತು. ಅಲ್ಲಿ ಬಂದದ್ದೇ ದೇವರ ವಿಶ್ವಾದಿ ಸಹಸ್ರ ರೂಪಗಳು, ಸಾವಿರ ರೂಪಗಳಿವೆ. ಅದೇ ಮತ್ತು ಎಪ್ಪತ್ತೆರಡು ಸಾವಿರ ಆಗಿ ಒಡೆಯಿತು ಅಂತ ಹೇಳುತ್ತಾರೆ. ಆ ಎಪ್ಪತ್ತೆರಡು ಸಾವಿರ ನಾಡಿಗಳು ಕೂಡ ನಮ್ಮ ಬಲಭಾಗದ ದೇಹದ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿ, ದೇಹದ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿ, ಎಪ್ಪತ್ತೆರಡು ಸಾವಿರ ನಾಡಿಗಳಾಗಿ ಸಿಳಿಹೋಯಿತು. ಅದರಲ್ಲೂ ಕೂಡ ಬೃಹತಿ ಸಹಸ್ರ ರುಕ್ಕಿನಲ್ಲಿ ಮೂವತ್ತಾರು ಸಾವಿರ ಸ್ವರಾಕ್ಷರ, ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳಿವೆ. ಆ ಮೂವತ್ತಾರು ಸಾವಿರ ಸ್ವರಾಕ್ಷರಗಳಿಗೆ ದೇವರ ಮೂವತ್ತಾರು ಸಾವಿರ ಪುರುಷ ರೂಪಗಳು ನಿಂತಿವೆ. ಇನ್ನು ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳಿಗೆ ದೇವರದ್ದೇ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳು ನಿಂತಿವೆ. ಆ ರೂಪಗಳೆಲ್ಲ ನಮ್ಮ ಶರೀರದ ಬಲಭಾಗದಲ್ಲಿರುವ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಮೂವತ್ತಾರು ಪುರುಷ ಸಾವಿರ ಪುರುಷ ದೇವತೆಗಳು. ಆ ಮೂವತ್ತಾರು ಸಾವಿರ ಪುರುಷ ದೇವತೆಗಳಲ್ಲಿ ದೇವರ ಮೂವತ್ತಾರು ಸಾವಿರ ಪುರುಷ ರೂಪಗಳು ನಿಂತಿವೆ. ಹಾಗೆ ನಮ್ಮ ದೇಹದ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ನಿಂತಿರುವಂಥ ಮೂವತ್ತಾರು ಸಾವಿರ ಸ್ತ್ರೀ ದೇವತೆಗಳಲ್ಲಿ ಭಗವಂತನ ರೂಪಗಳು ನಿಂತಿವೆ. ಎಂಥ ರೂಪಗಳು? ಬೃಹತಿ ಸಹಸ್ರ ರುಕ್ಕಿನ ಮೂವತ್ತಾರು ಸಾವಿರ ವ್ಯಂಜನಾಕ್ಷರ ಪ್ರತಿಪಾದ್ಯವಾದಂತಹ ಸ್ತ್ರೀ ರೂಪಗಳೇನಿವೆ, ಆ ರೂಪಗಳೇ ನಮ್ಮ ಎಡಭಾಗದಲ್ಲಿರುವ ನಾಡಿಗಳಲ್ಲಿರುವ ಸ್ತ್ರೀ ದೇವತೆಗಳಲ್ಲಿ ನಿಂತಿವೆ. ಸ್ತ್ರೀ ರೂಪಗಳೇ ದೇವರದ್ದು ನಿಂತಿವೆ. ಇದನ್ನು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿ, ಈ ಚಿಂತನೆ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಊಟ, ಇನ್ನು ದಂಪತಿಗಳಿಗೆ ಊಟ ಹಾಕಿದರೆ ಸಾಕು, ನೂರು ವರ್ಷಗಳ ಕಾಲ ಪ್ರತಿ ದಿವಸ ಇಬ್ಬರಿಗೆ ಊಟ ಹಾಕಿದ ಫಲ ಬರುತ್ತೆ ಎಂಬುದನ್ನು ದಾಸರಾಜರು ತಿಳಿಸಿಕೊಡುತ್ತಾರೆ. ಅದಕ್ಕೆ ಮುದ್ರೆಯನ್ನು ಹಾಕ್ತಾರೆ, ಸತ್ಯ ಸಂಶಯವಿಲ್ಲವೆಂದೆಂದು ಅಂತ. ನಂತರ ನಮ್ಮಲ್ಲಿ ಐದು ಕೋಶಗಳಿವೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಐದು ಕೋಶಗಳಿವೆ. ಆ ಐದು ಕೋಶಗಳಲ್ಲಿ ಭಗವದ್ ರೂಪಗಳು ಎಷ್ಟಿವೆ ಅದನ್ನು ಸ್ಮರಣೆ ಮಾಡಬೇಕು. ಯಾಕೆ? ಅಲ್ಲಿರುವ ದೇವರ ರೂಪಗಳು ಸ್ಮರಣೆ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ ಐದು ಕೋಶಗಳು ಶುದ್ಧಿ ಆಗುತ್ತೆ. ಸರಿ, ಆ ಐದು ಕೋಶಗಳು ಶುದ್ಧಿ ಆದರೆ ನಮಗೇನಾಗುತ್ತೆ? ಒಳ್ಳೆ ಬುದ್ಧಿ ಬರುತ್ತೆ, ಒಳ್ಳೆ ಅನುಷ್ಠಾನ ನಡೆಯುತ್ತೆ. ಆ ಕೋಶಗಳು ಶುದ್ಧವಾಗದಿದ್ದರೆ ಬುದ್ಧಿ ಸರಿಯಾಗಿರಲ್ಲ, ಅನುಷ್ಠಾನವೂ ಸರಿಯಾಗಿ ಬರಲ್ಲ. ಆದ ಕಾರಣ ಐದು ಪಂಚಕೋಶದಿಪ್ಪ ಎಷ್ಟು ರೂಪಗಳು ಭಗವಂತನದ್ದು ಅಂದರೆ 585,000 ನಾಲ್ಕು ನೂರು. 585,400 ರೂಪಗಳಿಂದ ಆ ಐದು ಕೋಶದಲ್ಲಿದ್ದಾನೆ. ನಂತರ 72,000 ನಾಡಿಗಳಲ್ಲಿ ಮೋದ ಸಾಂದ್ರನು, 72,000 ನಾಡಿಗಳಲ್ಲಿ ಇದೇ ಕ್ರಿಪ್ತದಿಂದಲೇ ಶ್ರೀ ಪುರುಷ ರೂಪ ಉಂಟು ಅಂತ. ಇಷ್ಟು ರೂಪಗಳು ಎಲ್ಲಿ? ನಮ್ಮ ಶರೀರದೊಳಗೆ. ಈಗ ಚಿಂತನೆ ಮಾಡಿ ಅಂತ ಹೇಳಿ, ನಂತರ ನಮ್ಮ ಶರೀರದಲ್ಲಿ ಏಳು ಧಾತುಗಳಿವೆ, ಸಪ್ತ ಧಾತುಗಳು, ಮಾಂಸ, ರಕ್ತ ಮೊದಲಾದ ಧಾತುಗಳಿವೆ. ಆ ಧಾತುಗಳಲ್ಲಿ ಭಗವಂತನ ರೂಪಗಳು ಇಡೀ ಶರೀರದಲ್ಲಿ, ಆ ನಾಡಿಗಳಲ್ಲಿ, ಧಾತುಗಳಲ್ಲಿ, ಇಂದ್ರಿಯಗಳಲ್ಲಿ, ಎಲ್ಲಾ ಕಡೆ ವ್ಯಾಪಿಸಿದ ಭಗವದ್ ರೂಪಗಳು ಎಷ್ಟಯ್ಯ ಅಂದರೆ ಅಜಿತಾದಿ ಅನಂತ ಅನಂತವಾದ ರೂಪ ಧರಿಸಿ ರಕ್ತ ಮಾಂಸ ಮೊದಲಾದ ಪ್ರತಿಯೊಂದು ಕಡೆ, ಪ್ರತಿಯೊಂದು ಕಣಕಣದಲ್ಲೂ ಹೇಳುತ್ತಾರೆ, ಪರಮಾಣು ಪ್ರದೇಶಮಪಿ ಅವಿಹಾಯ ಅಂಗ ಪ್ರತ್ಯಂಗಶಃ ವ್ಯಾಪ್ಯ ತಿಷ್ಠತಿ. ಭಗವಂತ ನಮ್ಮಲ್ಲಿ ಒಂದು ಪರಮಾಣು ಪ್ರದೇಶವೂ ಬಿಡದೆ ಪೂರ್ಣವಾಗಿ ವ್ಯಾಪಿಸಿರ್ತಾನೆ. ಅಂಥ ಭಗವಂತ ನಮ್ಮಲ್ಲಿ ಪರಾದಿ ಅನಂತಾನಂತ ರೂಪದಿಂದ ವ್ಯಾಪ್ತನೆನಿಸಿ, ಅಜಿತಾದಿ ಅನಂತ ರೂಪ ಪರಾದಿ ಅನಂತ ರೂಪದಿಂದ ನಮ್ಮಲ್ಲಿ ವ್ಯಾಪ್ತನೆನಿಸಿ, ಈ ದೇಹದಲ್ಲಿದ್ದು ರಕ್ಷಿಪ ಬಗೆಯ ನಡಿದೆ ಅಧಮ ನರನು ತಾನೇ ನಾನೇ ಸ್ವತಂತ್ರನೆನ್ನೇ. ಇದು ಭಗವಂತ ನಮ್ಮಲ್ಲಿ ಈ ಥರ ನಿಂತು ನಮ್ಮನ್ನ ಚೆನ್ನಾಗಿ ನಡೆಸ್ತಾ ಇರುವಾಗ ಗೊತ್ತಿಲ್ಲದವ, ಅಧಮನಾದವ, ಎಚ್ಚರ ಇಲ್ಲದವ, ಒಳಗೆ ಹೇಗಿದೆ ಎಂಬುದು ಗೊತ್ತಿಲ್ಲದವ ಅಂಥವ ನಾನೇ ಸ್ವತಂತ್ರ ನಾನೇ ಸ್ವತಂತ್ರ ಅಂತ ಹೇಳಿದರೆ ಅವನಿಗೆ ಬುಧರಿಗೆ ಪ್ರಿಯನಾದ ವೀರನ ಗದೆಯಿಂದ ವೇದನವಾಗದಲೇ ಮೀರುವನೆ. ಅವನಿಗೆ ಬುಧರಿಗೆ ಪ್ರಿಯನಾದ ವೀರ ಅಂದರೆ ಪ್ರಾಣದೇವರು, ಮಧ್ವರಾಯರು, ಭೀಮಸೇನ ದೇವರು, ಅವರ ಗದೆಯಿಂದ ಏಟು ಬಿಡದೆ ಇರುತ್ತಾ? ಇದನ್ನು ಗ್ರಹಿಸದವ ಮುಕ್ತಿ ಯೋಗ್ಯನಾಗೆ ಬಾಧೆ ತಪ್ಪಿಸಿಕೊಳ್ಳನು ನರಕದಲ್ಲಿ. ಯದ್ಯಪಿ ಇದು ಹೇಳಿದ ಮೇಲೆ ಎದ್ದಿರಿ ಪೂತವ ಮುಕ್ತಿ ಯೋಗ್ಯನೇ, ಸುಳಾದಿಯೆಲ್ಲ ಕೇಳಿದ್ರು, ಕೇಳಿದ ಮೇಲೆ ತಲೆಗೆ ಬಂತು ಸಾಕಪ್ಪ ಇದೇನು ಬೇಡ, ನಾವು ನಿತ್ಯ ಮಾಡೋದನ್ನೇ ಮಾಡಿಬಿಡೋಣ, ಇದು ಯಾಕೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತಲ್ಲ ಅಂಥೇಳಿ ಈ ಸುಳಾದಿಯ ಸಾರ, ಸುಳಾದಿಯಲ್ಲ ಇದು, ಭಾಗವತದ ಸಾರ, ಅನುಷ್ಠಾನದ ಸಾರ ಇದು. ಇದನ್ನ ಗ್ರಹಿಸದೆ ಹೋದರೆ ಯದ್ಯಪಿ ಅವನ ಸ್ವರೂಪ ಮುಕ್ತಿಗೆ ಯೋಗ್ಯನಾದ ಜೀವ, ಆದರೂ ಕೂಡ ಇದನ್ನು ಗ್ರಹಣ ಮಾಡದೇ ಇರೋದರಿಂದ, ಬರೀ ಗೊಡ್ಡಾದ ಕರ್ಮಗಳನ್ನು ಮಾಡಿದ್ದರಿಂದ ಅವನಿಗೆ ನರಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಗ್ರಹಿಸದವ ಮುಕ್ತಿ ಯೋಗ್ಯನಾಗಿ ಅಂದ್ರೆ ಮುಕ್ತಿ ಯೋಗ್ಯನಾದರೂ ಕೂಡ ಬಾಧೆ ತಪ್ಪಿಸಿಕೊಳ್ಳನು ನರಕದಲ್ಲಿ. ನರಕದಲ್ಲಿ ಬಾಧೆ ಎಂಬುದು ಖಚಿತ ಇದ್ದೇ ಇರುತ್ತೆ, ಇದು ಮಾಡಿದರೆ, ಚಿಂತನೆ ಮಾಡಿದರೆ ಎಂದೂ ಇರಲ್ಲ ಅಂದ್ರು. ನಂತರ ಇದನ್ನು ಇರಲಿ, ಮತ್ತೆ ಮುಂದೆ ಕೇಳುವುದು ಮೇದಿನಿಯಲ್ಲಿದ್ದ ಸಕಲ ಲಕ್ಷಣವ. ಇದನ್ನು ಅಂಶಿ ಎಂದು ತಿಳಿವರು ಜ್ಞಾನಿಗಳು, ಹೃದಯದಲ್ಲಿಪ್ಪದು ಅಂಶವೆನ್ನು. ಇನ್ನು ಹೇಳಿದ್ದೆ, ಇವತ್ತಿನ್ನೊಮ್ಮೆ ಹೇಳುತ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಸ್ವರೂಪ ದೇಹವಿರುತ್ತೆ, ಅದರ ಮೇಲೆ ಲಿಂಗ ದೇಹವಿರುತ್ತೆ, ಅದರ ಮೇಲೆ ಅನಿರುದ್ಧ ದೇಹವಿರುತ್ತೆ, ಅದರ ಮೇಲೆ ಈ ಸ್ಥೂಲ ಮೇಲೆ ಕಾಣುವ ದೇಹ ಸ್ಥೂಲ ದೇಹವಿರುತ್ತೆ. ಇಲ್ಲಿ ಸ್ವರೂಪ ದೇಹದಲ್ಲಿ ಬಿಂಬರೂಪ ಇರ್ತಾನೆ ಭಗವಂತ, ಒಳಗೆ ನಿಂತಿರ್ತಾನೆ. ಸ್ವರೂಪ ದೇಹದಲ್ಲಿ ಅನಂತವಾದ ಭಗವದ್ ರೂಪಗಳು ನಿಂತಿರುತ್ತೆ, ಲಿಂಗ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿರುತ್ತೆ, ಅನಿರುದ್ಧ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿರುತ್ತೆ, ಸ್ಥೂಲ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿರುತ್ತೆ. ಸರಿ, ಅದು ಹಾಗಿರಲಿ. ಇನ್ನು ಮುಂದೆ ಇನ್ನೊಂದು ವಿಷಯ ಏನು ಅಂದ್ರೆ, ದೇವರ ರೂಪಗಳಲ್ಲಿ ಅಂಶ ಅಂಶಿ ಅಂತ ಇದನ್ನು ಹೇಳುತ್ತಾರೆ. ಒಂದು ರೂಪವಿದ್ದು ಆ ರೂಪದಿಂದ ಹತ್ತು ರೂಪಗಳು ಹೊರಬಂದರೆ ಆ ಹೊರಬಂದ ರೂಪಗಳನ್ನ ತುಂಡುಗಳನ್ನ ಅಂಶ ಅಂತ ಕರೀತಾರೆ. ಯಾವ ರೂಪದಿಂದ ಹೊರಬಂತೋ ಮೂಲ ಇತ್ತಲ್ಲ ಅದನ್ನ ಅಂಶಿ ಅಂತ ಕರೀತಾರೆ. ಹಾಗಾದರೆ ಮೂಲ ರೂಪ ಅಂಶಿ, ಅಲ್ಲಿಂದ ಹೊರಬಂದದ್ದು ಅಂಶ, ಅಂಶಗಳುಳ್ಳದ್ದು ಅಂಶಿ, ಇಷ್ಟು ಅರ್ಥ ಮಾಡಿಕೋಬೇಕು. ಈಗ ನಮ್ಮ ಸ್ವರೂಪ ದೇಹದಲ್ಲಿರುವಂತಹ ಎಲ್ಲಾ ಭಗವದ್ ರೂಪಗಳು ಅಂಶಗಳೇ, ಒಂದು ರೂಪದಿಂದ ಬಂದ ರೂಪಗಳೇ ಅಲ್ಲ. ನಮ್ಮ ಲಿಂಗ ದೇಹದಲ್ಲಿ ಅನಿರುದ್ಧ ದೇಹದಲ್ಲೂ ಕೂಡ ಇರುವ ಅನೇಕ ಅನಂತ ಭಗವದ್ ರೂಪಗಳು ಕೂಡ ಒಂದು ರೂಪದಿಂದ ಅಂದರೆ ಬಿಂಬರೂಪದಿಂದಲೇನೆ ಹೊರಬಂದ ರೂಪಗಳಿವು. ಬಿಂಬರೂಪದಿಂದ ಹೊರಬಂದ ರೂಪಗಳೇ ಸ್ವರೂಪ ದೇಹ ತುಂಬ ಇವೆ, ಬಿಂಬರೂಪದಿಂದ ಹೊರಬಂದ ರೂಪಗಳೇ ಅನಿರುದ್ಧ ದೇಹದ ತುಂಬ ಇದೆ, ಬಿಂಬರೂಪದಿಂದ ಹೊರಬಂದ ರೂಪಗಳೇ ಲಿಂಗ ದೇಹದಲ್ಲೂ ಇದೆ, ಅನಿರುದ್ಧ ದೇಹದಲ್ಲೂ ತುಂಬಿದೆ. ಆದರೆ ಹಾಗಾದರೆ ಏನಾಯಿತು, ಬಿಂಬಮೂರ್ತಿ ಅಂಶಿ ಸ್ವರೂಪ ಲಿಂಗ ಅನಿರುದ್ಧ ದೇಹಗಳಲ್ಲಿರುವ ಭಗವದ್ ರೂಪಗಳು ಅಂಶಗಳು ಅಂತಾಯಿತು. ಆದರೆ ನಮ್ಮ ಸ್ಥೂಲ ದೇಹದಲ್ಲಿರುವ ಅನಂತ ಭಗವದ್ ರೂಪಗಳಿವೆಯಲ್ಲ, ಅವು ಅಂಶಗಳೇ, ಆದರೆ ಅದಕ್ಕೆ ಅಂಶಿ ಮೂಲ ರೂಪ ಬಿಂಬನಲ್ಲ. ಇನ್ಯಾವುದು ಅಂದ್ರೆ, ಸುತ್ತೂ ಮೇದಿನಿಯಲ್ಲಿದ್ದ ಸಕಲ ಲಕ್ಷಣವ ಅಂದ್ರು. ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ನಿಂತ ಭಗವದ್ ರೂಪ ಬಂದಿದೆ. ಆ ರೂಪದಿಂದ ಪ್ರತಿಯೊಬ್ಬರ ಸ್ಥೂಲ ಶರೀರದಲ್ಲಿರುವ ರೂಪಗಳು ಬಂದವು ಅಂತ ಹೇಳುತ್ತಾರೆ. ಹಾಗಾದರೆ ನಮ್ಮ ಸ್ಥೂಲ ಶರೀರದೊಳಗಿರತಕ್ಕಂಥ ಏನು ಭಗವದ್ ರೂಪಗಳಿವೆ ಹೃದಯದಲ್ಲಿ, ಆ ಹೃದಯದಲ್ಲಿರುವ ರೂಪ ಇಡೀ ಶರೀರದಲ್ಲಿ ಸ್ಥೂಲ ಶರೀರದಲ್ಲಿ ವ್ಯಾಪಿಸಿದ ರೂಪ ಏನಿದೆ, ಆ ರೂಪಗಳೆಲ್ಲ ಅಂಶ ರೂಪಗಳು. ಅದಕ್ಕೆ ಅಂಶಿ ಮೂಲ ರೂಪ ಯಾವುದು ಅಂದ್ರೆ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ನಿಂತ ಭಗವದ್ ರೂಪ. ಇದನ್ನು ಚೆನ್ನಾಗಿ ತಿಳಿಯಬೇಕು. ಆದ್ದರಿಂದ ಇದನ್ನು ಹೇಳುತ್ತಾರೆ, ಮೇದಿನಿಯಲ್ಲಿದ್ದ ಸಕಲ ಲಕ್ಷಣವ ಇದನ್ನು ಅಂಶಿ ಎಂದು ತಿಳಿಯುವರು ಜ್ಞಾನಿಗಳು ಹೃದಯದಲ್ಲಿಪ್ಪದು ಅಂಶವೆನ್ನು. ಇನ್ನ ಮುಂದೆ ಹೇಳುತ್ತಾರೆ, ನಮ್ಮ ಹೃದಯದಲ್ಲಿರುವ ಭಗವನ್ ಮೂರ್ತಿ ಬಿಂಬಮೂರ್ತಿ ಏನಿದ್ದಾನಲ್ಲ, ಆತನನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹೇಳುತ್ತಾರೆ, ಆದಿ ಪುರುಷ ವೈಕುಂಠವಾಸಿ ವದನ ಸಾಸಿರನ್ನ ನೆನೆದು ಅವರವರ ಹೃದಯ ದಿಪ್ಪವಂಗೆ ಏಕೀಕರಣ ಮಾಡು ಅಂದ್ರು. ಇದು ಸ್ವಲ್ಪ ವಿಷಯ ತಿಳ್ಕೋಬೇಕು. ಅಂದರೆ ನಾವು ಯಾವಾಗ ನೋಡಿದ್ರೂ ಕೂಡ ನಮಗೇನು ಕಷ್ಟ ಬಂದ್ರು ನಮ್ಮ ಹೃದಯದಲ್ಲೇ ಸ್ವಾಮಿ ಇದ್ದಾನೆ, ಅವನು ಸಮರ್ಥನಾಗಿದ್ದಾನೆ, ಅವನೇ ರಕ್ಷಣೆ ಮಾಡುತ್ತಾನೆ ಎಂಬುದು ನಾವು ಮರೆತೇ ಹೋಗಿರ್ತೇವೆ. ಕಷ್ಟ ಬಂದ ಕೂಡಲೇ ತಿರುಪತಿಗೋ ಶ್ರೀಮುಷ್ಣಕ್ಕೋ ಎಲ್ಲೋ ಒಂದು ಕಡೆ ಓಡಿ ಹೋಗ್ತೇವೆ, ಅಲ್ಲಿ ದೇವರಿದ್ದಾರೆ ಅಂತ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಆದರೆ ಆ ಶ್ರೀಮುಷ್ಣದಲ್ಲೇ ತಿರುಪತಿಯಲ್ಲಿ ಇದ್ದ ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವ ಮೂರ್ತಿ ಏನಿದ್ದಾನೆ ಆ ಸ್ವಾಮಿಯೇ, ಅಷ್ಟೇ ತಾಕತ್ತಿನಿಂದ ಅಷ್ಟೇ ನಮ್ಮ ಮೇಲೆ ಆಸಕ್ತಿಯಿಂದ ನಮ್ಮ ಹೃದಯದಲ್ಲೇ ಇದ್ದಾನೆ. ಶ್ರೀನಿವಾಸನ ದರ್ಶನ ಮಾಡಿದಾಗ ಅವ ಎಲ್ಲೋ ಇಲ್ಲ, ಅದೇ ಮೂರ್ತಿ ನಮ್ಮ ಹೃದಯದಲ್ಲಿದ್ದಾನೆಂಬ ಎಚ್ಚರ ಬಂದರೆ ನಮಗೆ ಭಯ ಬರುತ್ತಾ? ಸರ್ವಥಾ ಯಾವ ಸಂಸಾರ ಭಯವೂ ಇರಲ್ಲ, ನಮ್ಮೊಳಗೆ ದೇವರಿದ್ದಾನೆ, ಅವನಮ್ಮ ರಕ್ಷಣೆ ಮಾಡಲಿಕ್ಕಿದ್ದಾನೆ ಎಂಬ ಎಚ್ಚರ ಕಳಕೊಂಡದ್ದಕ್ಕೆ ನಾವು ದೇವರು ಒಂದು ಕೂಡಲೇ ಎಲ್ಲಿಂದೋ ಬರ್ತಾನೆ, ಯಾವಾಗ ಬರ್ತಾನೋ ಇಲ್ಲವೋ ಏನು ಅಂತ ದುಃಖ ಪಡ್ತಾ ಇರ್ತೇವೆ. ದೇವರ ಮೇಲೆ ಸಂಶಯ, ನಮಗೆ ಕಷ್ಟ ಕಾಲಕ್ಕೆ ಬರ್ತಾನೋ ಇಲ್ಲೋ ಅಂತ. ಬರೋದೇನು, ನಿನ್ನೊಳಗೆ ಕೂತಿದ್ದೇನೆ ಅಂತ ಸ್ವಾಮಿ ಉತ್ತರ ಕೊಡುತ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ನಮಗೆ ದಾಸರ ಮತ್ತು ಅನೇಕ ಯತಿಗಳ ದೃಷ್ಟಾಂತ ತಗೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಅವರವರ ಹೃದಯದಲ್ಲಿರುವ ಭಗವಂತನಲ್ಲಿ ಚೆನ್ನಾಗಿ ನಂಬಿಕೆ ಮೂಡಿತ್ತು. ಆಂಗ್ಲದಲ್ಲಿ ಹೇಳಬೇಕಾದರೆ ದೇ ಫೆಲ್ಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಭಗವಂತನ ಅಸ್ತಿತ್ವ, ಅವನೊಬ್ಬನಿದ್ದಾನೆ ಎಂಬುದು ಅವರು ಫೀಲ್ ಆದರು. ಒಳಗಿದ್ದಾನೆ, ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದು ಗೊತ್ತಾಯಿತು. ಅವರ ಪರಿಸ್ಥಿತಿ ಹೇಗಾಯಿತು ಅಂದರೆ ತಾಯಿ ಪಕ್ಕದಲ್ಲಿದ್ದ ಚಿಕ್ಕ ಮಗುವಿನಂತೆ ಖುಷಿಯಾಗಿದ್ರು, ಬೇಫಿಕರ್ ಅಂತ ಹೇಳ್ತಾರಲ್ಲ, ಯಾವ ತೊಂದರೆ ಇಲ್ಲದೇ ಇದ್ರು. ಏನು ದಾಸರ ಮನೆಗೆ, ಗೋಪಾಲದಾಸರ ಮನೆಗೆ ರಾಶಿ ರಾಶಿ ಅನ್ನ ಹಣ ಎಲ್ಲ ಬರ್ತಾ ಇತ್ತು, ಅಕ್ಕಿ ಎಲ್ಲ ಅವತ್ತಿಗವತ್ತೆಷ್ಟಾಗಬೇಕೋ ಅನ್ನದಾನಕ್ಕೆ ಬಳಸ್ಕೋಬೇಕು, ಮಿಕ್ಕದ್ದೆಲ್ಲ ರಾತ್ರಿಗೆ ಬಳದು ಹೊರಗೆ ಹಾಕಬೇಕು. ಮನೆಯಲ್ಲೇ ಒಂದು ಚೋರ್ ಇರಬಾರದು, ಆದರೆ ಮನೆ ತುಂಬ ಜನ ಇರ್ತಾ ಇದ್ರು. ಮಾರನೇ ದಿನ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರ ಮೇಲೆ ದೃಢವಾದ ನಂಬಿಕೆ, ಅವ ಕಳಿಸಿದ್ದಾನೆ ಅವ ಕೊಡತಾನೆ, ಅವನಲ್ಲದೆ ಇನ್ನೊಂದಲ್ಲ ಅಂತ ಹೇಳ್ತಾ ಇದ್ರು. ಆ ದೃಢವಾದ ಮನಸ್ತತ್ವ ನಮಗೂ ಬಂದ್ರೆ ಹೇಳ್ತಾ ಇದ್ದಾರೆ, ನಮಗೂ ಬರಲೇಬೇಕು, ನಮ್ಮ ಸಿಲೆಬಸ್ ಅಲ್ಲೂ ಅದೇ ಇದೆ, ನಮಗೆ ಆ ಪೇಪರೇ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿರುವ ಭಗವಂತನಲ್ಲಿ ನಮಗೂ ನಂಬಿಕೆ ಬಂದರೆ, ಇವ ನಮಗಾಗೇ ಇದ್ದಾನೆ ನಮ್ಮನ್ನು ಕಾಪಾಡುತ್ತಾನೆ ಎಂಬುದು ಬರಬೇಕಾದರೆ ನಮ್ಮಲ್ಲಿ ಇದ್ದಾನೊಬ್ಬ ಅಂತ ಚಿಂತನೆ ಮಾಡಬೇಕು, ಅವನನ್ನೇ ಹೊರಗಿದ್ದವ ಎಂಬುದು ಚಿಂತನೆ ಮಾಡಿ ಅವನೇ ಇವ ಅವನೇ ಇವ ಈ ಮಂತ್ರ ಜಪ ಆಗಬೇಕು. ಅದನ್ನು ಇಲ್ಲಿ ಅಭ್ಯಾಸ ಮಾಡಿಸ್ತಾರೆ. ಆದಿ ಪುರುಷ ವೈಕುಂಠವಾಸಿ ವದನ ಸಾಸಿರನ್ನ ನೆನೆದು, ಆ ವೈಕುಂಠದಲ್ಲಿರತಕ್ಕಂಥ ಸಾವಿರ ಅಂದರೆ ಸಾವಿರ ಶಬ್ದಕ್ಕರ್ಥ ಅನಂತ ಅಂತ, ಅನಂತ ಶಿರಗಳು ಅನಂತ ಪಾದಗಳು ಅನಂತ ಕೈಗಳಿಂದ ನಿಂತ ಆ ಪುರುಷನಾಮಕ ಭಗವಂತ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಏನು ಹೇಳುತ್ತಾರೆ ಅಂತ ಭಗವಂತನ ರೂಪ, ಅದನ್ನ ನೆನೆದು ಅವರವರ ಹೃದಯದಿ ಇಪ್ಪವಂಗೆ ಏಕೀಕರಣ ಮಾಡು. ಆದರೆ ಎಂಥವ ಇಡೀ ವೈಕುಂಠದಲ್ಲಿ ಎಷ್ಟು ಜನ ಮುಕ್ತರಿದ್ದಾರೆ, ಎಲ್ಲರ ನಿಯಾಮನ ಮಾಡುವ ಮಹಾನುಭಾವ. ಆತ ಎಲ್ಲಿದ್ದಾನೆ ಅಂದರೆ ನಮ್ಮ ಹೃದಯದಲ್ಲೇ ಇದ್ದಾನೆ, ಎಲ್ಲರ ಹೃದಯದಲ್ಲಿ ಅವನೇ ಇದ್ದಾನೆ, ಚೂರೂ ವ್ಯತ್ಯಾಸ ಇಲ್ಲ. ಈ ಚಿಂತನೆ ಮಾಡು. ನಂತರ ಉದಯಾರ್ಕ ಕೋಟಿ ಪ್ರಭಾ ಅನಂತಾಸನ ದಿಪ್ಪ ಪದುಮನಾಭ, ಅನಂತಾಸನದಲ್ಲಿರತಕ್ಕಂತಹ ಪದುಮನಾಭ ಆತನನ್ನ ವಿಶೇಷವಾಗಿ ಚಿಂತನೆ ಮಾಡಿ ಅವನನ್ನು ಮನಸ್ಸಿಗೆ ಕರೆಯಿರಿ. ನೀನೇ ನನ್ನ ಹೃದಯದಲ್ಲಿರುವ ರೂಪ ಅಂತ. ನಂತರ ಏಕೀಕರಣ ಮಾಡುವಂದ್ರಲ್ಲ, ಅದು ಹೇಗೆ ಅಂದರೆ ಪ್ರಾಯಶಃ ಈ ಸಿನಿಮಾಗಳು ನೋಡಿದರೆ ಅದೊಂಚೂರು ಉಪಯೋಗ ಆಗುತ್ತೇನು. ಕೆಲವೊಮ್ಮೆ ನಿದ್ದೆಯಲ್ಲಿದ್ದವ ಕನಸಿನಲ್ಲಿ ಎಲ್ಲಿಗೋ ಹೋದ ಅಂತ ತೋರುತ್ತಾ ಇರ್ತಾರೆ. ಸಿನಿಮಾದಲ್ಲಿ ತೋರಬೇಕಾದ್ರೆ ಒಬ್ಬ ಮಲಗೇ ಇರ್ತಾನೆ, ಅವನಿಂದ ಒಂದು ರೂಪ ಎದ್ದು ಹೋಗ್ತಾ ಇರುತ್ತೆ. ಆ ಥರ ಆ ವೈಕುಂಠದಲ್ಲಿರತಕ್ಕಂತಹ ಭಗವದ್ ರೂಪವನ್ನು ಚಿಂತನೆ ಮಾಡಿ ಸ್ವಾಮಿ ಒಂದು ರೂಪದಿಂದ ಬಾರಯ್ಯ ಅಂದ ಆತ ರೂಪವನ್ನು ಕರೆದು ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ಸೇರಿಸಿಬಿಟ್ರೆ, ತೋರಿಸಿಬಿಟ್ರೆ ಸರಿಯಾಗಿ ಸೇರಿಕೊಂಡ್ಬಿಡ್ತಾನೆ. ಅದನ್ನ ಐಕ್ಯ ಅಂದರು. ಅವನೇ ಇವ ಅಂತ ಚಿಂತನೆ ಮಾಡು. ನಂತರ ಮತ್ತೆ ಕ್ಷೀರಾಬ್ಧಿಶಾಹಿ ಮತ್ತು ಶ್ವೇತದ್ವೀಪದಲ್ಲಿರುವಂತಹ ವದನ ಸಾಸಿರ ತಲ್ಪನಾದ ನಾರಾಯಣ, ಅಲ್ಲಿರತಕ್ಕಂಥ ಸಾಸಿರ ತಲ್ಪ ಅಂದರೆ ವದನ ಸಾಸಿರ ಅಂದರೆ ಸಾವಿರ ಮುಖ ಇರತಕ್ಕಂಥ ಶೇಷದೇವರು, ಅವರನ್ನೇ ತಲ್ಪ ಅಂದರೆ ಹಾಸಿಗೆಯಾಗಿ ಹೊಂದಿದ ನಾರಾಯಣ. ಆರ ನಾರಾಯಣನ ಸ್ಮರಣೆ ಮಾಡಿ ಆತನನ್ನ ನಿನ್ನ ಹೃದಯದಲ್ಲಿರತಕ್ಕಂಥ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡಿಯ, ಅವನೇ ಇದ್ದಾನೆ ಅಂತ. ನಂತರ ಬದರಿ ನಿವಾಸಿಯಾದ ವೇದವ್ಯಾಸ ಪಾಂಡವರಿಗೆ ಅದ್ಭುತವಾಗಿ ಏನೇನು ಕಷ್ಟಕಾಲ ಬಂದಿದೆ ಆಗೆಲ್ಲ ತಾವೇ ಪ್ರತ್ಯಕ್ಷರಾಗಿ ಅವರ ಹಿಂದೆ ನಿಂತು ಮುಂದೆ ನಿಂತು ಸರ್ವ ಎಲ್ಲ ದಿಕ್ಕಲ್ಲಿ ನಿಂತು ನಡೆಸಿದ ಅದ್ಭುತ ಮೂರ್ತಿ ವೇದವ್ಯಾಸರು. ಅವರ ಉಪಕಾರ ಅನನ್ಯ ಪಾಂಡವರಿಗೆ, ಹಾಗೆ ನಮಗಾಗಿಯೂ ಬಂದಿದ್ದಾರೆ. ಆ ವೇದವ್ಯಾಸರೇ ನಮ್ಮ ಹೃದಯದಲ್ಲಿದ್ದಾರೆ ಎಂಬುದನ್ನು ಸ್ಮರಣೆ ಮಾಡಿ ಎಂದರು. ಬದರಿ ನಿವಾಸಿಯಾದ ವೇದವ್ಯಾಸ ಮಹಿದಾಸ, ಮಹಿದಾಸ ಮಹಾನುಭಾವ, ಭಗವಂತನ ಅದ್ಭುತವಾದ ರೂಪ, ತತ್ವಜ್ಞಾನ ಉಪದೇಶ ಮಾಡಿದಂತಹ ರೂಪ. ಶಿಂಶುಮಾರ ಇಡೀ ನಕ್ಷತ್ರ ಮಂಡಲವನ್ನೆಲ್ಲ ಧಾರಣೆ ಮಾಡಿ ತಿರುಗಾಡುವ ರೂಪ, ಇಡೀ ಜಗತ್ತನ್ನೆಲ್ಲ ಧಾರಣೆ ಮಾಡಿದ ರೂಪ ಶಿಂಶುಮಾರ. ಅವನ ಸ್ಮರಣೆ ಮಾಡಿದ ಸಾಕು ಅಪಮೃತ್ಯು ಪರಿಹಾರ ಆಗುತ್ತೆ. ಅವನ ನಮ್ಮ ಹೃದಯದಲ್ಲಿರುವ ಬಿಂಬ ಎಂದರೆ ನಮ್ಮ ಹೃದಯದಲ್ಲಿರುವ ಸ್ವಾಮಿಯೇ ಇಡೀ ನಕ್ಷತ್ರ ಮಂಡಲ ಹಿಡಿದಿದ್ದಾನೆ, ಗ್ರಹಗಳನ್ನೆಲ್ಲ ಹಿಡಿದಿದ್ದಾನೆ, ಚೇಳಿನ ರೂಪದಲ್ಲಿ ಇದ್ದಾನೆ. ಅವನು ಯಾರೋ ಅಲ್ಲ, ನನ್ನ ಹೃದಯದಲ್ಲಿರುವ ಸ್ವಾಮಿಯೇ, ಇದು ಮುಖ್ಯ, ಈ ಮಿಡಿತ ಮುಖ್ಯ ಅಂತ ಹೇಳ್ತಾರೆ. ನಂತರ ಹಯಶೀರ್ಷ ವಾದಿರಾಜರಿಗೆ ಒಲಿದು ಅದ್ಭುತವಾದ ಪವಾಡ ತೋರಿದ ಸ್ವಾಮಿ ಅವನಿದ್ದಾನಲ್ಲ ಹಯಗ್ರೀವ, ಈಗಲೂ ಸೋದಾಕ್ಷೇತ್ರದಲ್ಲಿ ವಾದಿರಾಜರ ಒಳಗೂ ಅಂದರೆ ವೃಂದಾವನದೊಳಗೂ ಹೊರಗೂ ತಿರುಗಾಡುವಂತಹ ಕುದುರೆ, ಅದ್ಭುತ ಕುದುರೆ, ಅಪ್ಪಪ್ಪ ಅಂತ ನಾವು ನೋಡುವ ಚಿಂತನೆ ಮಾಡುವ ಕುದುರೆ, ಆ ಕುದುರೆ ಎಲ್ಲೋ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ, ಅವನೇ ನಮ್ಮ ಹೃದಯದಲ್ಲಿ ಬಿಂಬನೇ ಆ ಹಯಗ್ರೀವ, ಬೇರೆ ಇಲ್ಲ. ವಡಭ, ಈ ವಡಭ ರೂಪ ಅಂದರೆ ಸಮುದ್ರದಲ್ಲಿರತಕ್ಕಂಥ ಅದ್ಭುತವಾದ ಅಗ್ನಿ, ಆ ಅಗ್ನಿಯಲ್ಲಿರುವ ಭಗವದ್ ರೂಪವನ್ನು ವಡಭ ಅಂತ ಕರೀತಾರೆ. ನೋಡಿ ಎಂಥ ಬೆಂಕಿ ಹುಟ್ಟುತ್ತೆ ಆ ಸಮುದ್ರದಲ್ಲಿ ಅಂದರೆ ಏನೇನಿರುತ್ತೆ ಜೀವರಾಶಿಗಳನ್ನು ದಹನ ಮಾಡಿಬಿಡುತ್ತೆ. ಅಲ್ಲಿರುವ ರೂಪ ಏನಿದೆ, ಅವನೇ ನಮ್ಮ ಹೃದಯದಲ್ಲಿದ್ದಾನೆ, ಚೂರೂ ಶಕ್ತಿ ಕಡಿಮೆ ಇಲ್ಲ, ಅವನಂದುಕೊಂಡ್ರೆ ಸಾಕು ನಮ್ಮ ಪಾಪಗಳನ್ನೆಲ್ಲ ದಹನ ಮಾಡಿಬಿಡುತ್ತಾನೆ. ಚಿಂತನೊಂದು ಮಾಡಬೇಕಷ್ಟೇ, ಅವನ ಕಾರ್ಯ ಬೀಳಬೇಕಷ್ಟೇ, ಅದನ್ನು ಹೇಳುತ್ತಾರೆ ವಡಭ. ಕಲ್ಕಿ ಎಲ್ಲ ದುಷ್ಟರನ್ನ ಕತ್ತರಿಸಿ ಹಾಕುವ ಕಲ್ಕಿ ಅವನಿದ್ದಾನಲ್ಲ, ಎಲ್ಲರೂ ಕೈ ಮುಗಿದು ಸ್ವಾಮಿ ಕಾಯೋ ಅಂತ ಹೇಳಿದಾಗ ಎಲ್ಲರನ್ನ ಕಾಪಾಡಲಿಕ್ಕೆ ದುಷ್ಟ ದಮನ ಮಾಡತಕ್ಕಂತ ಅದ್ಭುತ ಪರಾಕ್ರಮ ರೂಪ ಏನಿದೆ ಅವನೇನಯ್ಯ ನಮ್ಮ ಹೃದಯದಲ್ಲಿರುವ ಕಲ್ಕಿ. ಸುಧನ್ವಂತರಿ ಆ ಅದ್ಭುತವಾದ ಧನ್ವಂತರಿ ರೂಪ. ಹಂಸಭಕ್ತ ಕಪಿಲ ಋಷಭ, ಕಪಿಲ ರೂಪ, ಹಂಸ ರೂಪ, ಋಷಭ ರೂಪ, ಮೋದ ಸಾಂದ್ರನಾದ ಪುರುಷ ರೂಪತ್ರಯ, ಭಗವಂತನ ಮೂರು ರೂಪಗಳು, ಪುರುಷ ರೂಪತ್ರಯ ಪುರಾತನ ಪುರುಷ, ಮೂರು ಪುರುಷ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾನೆ ಅಂಥ ಭಗವದ್ ರೂಪ. ಆದ್ಯಂತರಹಿತನಾದ ದತ್ತಾತ್ರೇಯ, ಆ ದತ್ತಾತ್ರೇಯ ರೂಪ ಏನಿದೆ ಅದ್ಭುತವಾದ್ದು, ಆ ರೂಪವನ್ನು ಕೂಡ ಚಿಂತನೆ ಮಾಡಿ, ಅವನಿಗೆ ಆದಿ ಇಲ್ಲ ಅಂತ ಇಲ್ಲ, ಅವನೆಲ್ಲೋ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಈ ರೀತಿಯಲ್ಲಿ ಆದಿ ಮೂರು ರೀತಿ ಅವತಾರಗಳೆಲ್ಲ ಸ್ಮರಿಸಿ ಸ್ವಲ್ಪ ಹೇಳಿದ್ರು, ಇನ್ನೂ ತುಂಬಾ ಇದೆ ಅಂದರು. ಅದು ಭಾಗವತಕ್ಕೆ ಹೋಗಿ ಅಲ್ಲಿ ಹೇಳಿಕೊಡ್ತಾರೆ ಅಂದರು. ದಾಸರು ಅಷ್ಟೇ, ಸ್ವಲ್ಪ ಹೇಳ್ತಾರೆ, ಮಿಕ್ಕದು ಬೇರೆ ಕಡೆ ಕೇಳಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆದಿ ಮೂತಿ ಮೂರುತಿ ಅವತಾರಗಳೆಲ್ಲ ಸ್ಮರಿಸಿ, ಎಲ್ಲ ಸ್ಮರಿಸಿ ಏನು ಮಾಡಬೇಕು, ಅದೆಲ್ಲ ನನ್ನ ಹೃದಯದಲ್ಲೇ ಇದ್ದಾನೆ ಅಂತ ಚಿಂತನೆ ಮಾಡಿ ಅದ್ವೈತ ತ್ರಯಂಗಳ ಅನ್ವಯಿಸು. ಭಾವಾದ್ವೈತ, ದ್ರವ್ಯಾದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ ಅಂತ. ಏನದು ಅಂದರೆ ಈ ಅವತಾರ ರೂಪಗಳೆಲ್ಲ ಇವೆಯಲ್ಲ, ಅದೆಲ್ಲ ಒಂದು ಕಡೆ ಇವೆ. ನಮ್ಮ ಹೃದಯದಲ್ಲಿರುವ ದೇವರ ಬಿಂಬರೂಪ ಒಂದು ಕಡೆ ಇದೆ. ಈಗ ಭಾವಾದ್ವೈತ ಅಂದ್ರೆ ಏನು, ದ್ರವ್ಯಾದ್ವೈತ ಅಂದ್ರೆ ಏನು? ಮೊದಲು ದ್ರವ್ಯಾದ್ವೈತ ತಗೊಳ್ಳೋಣ. ದ್ರವ್ಯಾದ್ವೈತ ಅಂದ್ರೆ ಏನು ಅಂದ್ರೆ, ನಮ್ಮ ಹೃದಯದಲ್ಲಿರುವಂತಹ ಬಿಂಬಮೂರ್ತಿಯ ಶರೀರಕ್ಕೂ ಈ ಅನಂತ ಅವತಾರ ರೂಪಗಳೇನಿವೆ ಅವುಗಳ ಶರೀರಕ್ಕೂ ಎಳ್ಳಷ್ಟೂ ವ್ಯತ್ಯಾಸವಿಲ್ಲ. ಶರೀರ ಶರೀರ ಎಲ್ಲ ಒಂದೇ ಶರೀರ, ಭೇದವಿಲ್ಲ. ಇದು ದ್ರವ್ಯಾದ್ವೈತ. ನಂತರ ಭಾವಾದ್ವೈತ ಅಂದ್ರೆ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯ ಗುಣಗಳಿಗೂ ಅಲ್ಲಿ ಅನಂತ ಅವತಾರ ರೂಪಗಳಲ್ಲಿ ದೇವ ಪ್ರಕಟ ಮಾಡಿದ ಗುಣಗಳಿಗೂ ಎಳ್ಳೂ ವ್ಯತ್ಯಾಸ ಇಲ್ಲ. ಎಳ್ಳಷ್ಟು ಕೂಡ ಎಲ್ಲ ದೇವರ ಗುಣ, ದೇವರೇ, ದೇವರ ಅನಂತ ಗುಣಗಳಲ್ಲಿ ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ಆ ಗುಣಗಳ ಮಧ್ಯೆ ಇರುವಂತ ಅಭೇದ, ಅದನ್ನೇ ಭಾವಾದ್ವೈತ ಅಂದ್ರು. ನಂತರ ಕ್ರಿಯಾದ್ವೈತ ಅಂದ್ರೆ ಆ ಭಗವಂತನ ನಮ್ಮ ಹೃದಯದಲ್ಲಿರುವ ಬಿಂಬರೂಪಿಯ ಕ್ರಿಯೆಗಳಿಗೂ ಅನಂತ ಅವತಾರ ಭಗವದ್ ರೂಪದ ಕ್ರಿಯೆಗಳಿಗೂ ವ್ಯತ್ಯಾಸ ಇಲ್ಲ. ಇವನೇ ಅದು, ಇವನೇ ಅದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರ ಆಕಾರಗಳಿಗೂ, ದೇವರ ಗುಣಗಳಿಗೂ, ದೇವರ ಕ್ರಿಯೆಗಳಿಗೂ, ಅಂದರೆ ಪ್ರತಿಯೊಂದು ರೂಪದ ಗುಣ, ಪ್ರತಿಯೊಂದು ರೂಪದ ಆಕಾರ, ಪ್ರತಿಯೊಂದು ರೂಪದ ವಿಶೇಷವಾದ ಕ್ರಿಯಾ, ಅದಕ್ಕೂ ಎಲ್ಲ ರೂಪಗಳ ಗುಣ ರೂಪ ಕ್ರಿಯೆಗಳಿಗೂ ಚೂರೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅದನ್ನೇ ಹೇಳ್ತಾರೆ ಅದ್ವೈತ ತ್ರಯಂಗಳ ಅನ್ವಯಿಸೋ. ಒಟ್ಟಾರೆ ಏನು ಬಂತಯ್ಯ ಅಂದ್ರೆ, ನಮ್ಮ ಹೃದಯದಲ್ಲೇನೋ ದೇವರಿದ್ದಾರೆ ಅಂತ ಹೇಳಿದ್ದೀರಾ, ಬಹಳ ಒಳ್ಳೆಯದು. ಆದರೆ ಅವನಿಗೆ ತಾಕತ್ತಿದೆಯೋ ಇಲ್ಲವೋ ನಮ್ಮನ್ನ ಕಾಪಾಡಲಿಕ್ಕೆ, ನಮ್ಮನ್ನ ಕಾಪಾಡಬೇಕು ಅಂತ ಅಭಿಮಾನ ಇದೆಯೋ ಇಲ್ವೋ ಅಂದರೆ, ಅದಕ್ಕೆ ಉತ್ತರ ಕೊಡುತ್ತಾರೆ. ಹೇಗೆ ಹತ್ತವತಾರದ ಭಗವದ್ ರೂಪ ಎಷ್ಟು ತಾಕತ್ತಿದೆ, ಎಷ್ಟು ಆತನಿಗೆ ಎಲ್ಲ ಲೋಕವನ್ನ ರಕ್ಷಣೆ ಮಾಡಬೇಕು ಅಂತ ಆತನಿಗೆ ಅಭಿಪ್ರಾಯ ಇದೆ, ಆಸಕ್ತಿ ಇದೆ, ಅದೇ ನಮ್ಮ ಬಿಂಬನಿಗೂ ಇದೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಹೇಳ್ತಾರೆ ಅದ್ವೈತ ತ್ರಯಂಗಳ ಅನ್ವಯಿಸೋ. ಇದು ಎಲ್ಲಿ ಚಿಂತನೆ ಮಾಡಬೇಕು? ನಮ್ಮ ಹೃದಯದಲ್ಲಿ ಹೇಳುತ್ತಾರೆ ಪ್ರಾದೇಶ ಮೂರ್ತಿ ತಾನೇ ಯಜ್ಞ ನಾಮಕನೆಂದು ಪದೋ ಪದಿಗೆ ತಿಳಿದು ಸಕಲ ರೂಪ ಹೃದಯ ಸಂಸ್ಥಿತನಲ್ಲಿ ಐಕ್ಯ ಚಿಂತನೆ ಮಾಡು. ಇದು ಹೇಳ್ತಾರೆ, ಇದು ದೊಡ್ಡ ಯಜ್ಞ. ಹೇಳ್ತಾರೆ ಐಕ್ಯ ಚಿಂತನಮೇವ ಪರಮಾರ್ಚನಂ ಅಂತ ಹೇಳಿಬಿಡ್ತಾರೆ. ಹಾಗಾದ್ರೆ ಏನಿದು? ನಾವಿವಾಗ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ. ಈ ಯಜ್ಞದಲ್ಲಿ ಉರಿಯುವ ಅಗ್ನಿ ಯಾವುದು? ನಮ್ಮ ಬಿಂಬರೂಪ ಪ್ರದೇಶ ಅಂದರೆ ಹೃದಯ ಕಮಲದ ಪ್ರದೇಶದಲ್ಲಿರುವ ಮೂರ್ತಿ ಪ್ರಾದೇಶ, ಅವನೇ ಬಿಂಬ. ಅಂದರೆ ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತ ಕರೆಸಿಕೊಂಡಿರುವ ಆ ಭಗವತ್ ರೂಪಗಳೇನಿವೆ ಅದೇ ಅಗ್ನಿಯಂತೆ ಉರಿತಾ ಇವೆ. ಅಲ್ಲಿ ನಾವು ಸಾಮಾನ್ಯ ಅಗ್ನಿ ಅಂತ ಇಟ್ಟುಕೊಂಡಾಗ ಯಜ್ಞದಲ್ಲಿ ತುಪ್ಪ ಹಾಕ್ತೀವಿ, ಎಲ್ಲೆಲ್ಲೂ ಪದಾರ್ಥಗಳು ತಂದು ತಂದು ಸುರಿಯುತ್ತೇವೆ. ಹಾಗೆಯೇ ನಮ್ಮ ಹೃದಯದಲ್ಲಿರುವ ಈ ಬಿಂಬರೂಪಿ ಎಂಬ ಅಗ್ನಿಯಲ್ಲಿ ಯಾವ ಆಹುತಿ ಕೊಡಬೇಕು ಅಂದರೆ ದೇವರ ರೂಪಗಳನ್ನೇ ತಂದು ತಂದು ಸೇರಿಸು ಅಂದ್ರು. ಯಾವ ರೂಪಗಳನ್ನ? ಅನಂತ ಅವತಾರ ರೂಪಗಳನ್ನ ಒಂದೊಂದು ತಗೊಂಡು ಬಾ, ಈ ಬಿಂಬರೂಪನಲ್ಲಿ ಸೇರಿಸು, ಎಲ್ಲ ಐಕ್ಯ ಆಗುತ್ತೆ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಅದು ನೋಡಯ್ಯ ಅಂದ್ರು. ಆ ರೀತಿಯಲ್ಲಿ ಈ ಜಗತ್ತಿನಲ್ಲಿರುವ ಅನಂತ ಭಗವದ್ದನ ಅವತಾರ ರೂಪಗಳನ್ನೆಲ್ಲ ತಂದು ತಂದು ಹೃದಯದಲ್ಲಿರುವ ಭಗವಂತನಲ್ಲಿ ಸುರಿಯುವುದೇ ಯಜ್ಞ. ಹಾಗಾದರೆ ಏನದು ಅಂದರೆ, ನಮ್ಮ ಸ್ವಾಮಿಯೇ ಎಲ್ಲ ಅವತಾರಗಳು ಧಾರಣೆ ಮಾಡಿದ್ದು,
ಎಲ್ಲ ಅವತಾರದಲ್ಲಿರುವ ಭಗವದ್ ರೂಪಗಳೆಲ್ಲ ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಅಂತ ಇದನ್ನ ಸುಂದರವಾಗಿ ತಿಳಿಸಿಕೊಡ್ತಾರೆ ನಮ್ಮ ಮಹಿಪತಿ ದಾಸರು. ದಶಾವತಾರದ ಮಹಿಪತಿ ಆತ್ಮನ ಬಲಗೊಂಬೆ ಕೋಲೆ ಅಂತ ಅಂದರೆ ನನಗೇನೋ ಬಲ ಪಡೆದದ್ದು ನಾನು ನನ್ನ ಒಳಗಿರುವ ಬಿಂಬರೂಪಿದೆ. ಆದರೆ ಆ ಬಿಂಬರೂಪಿಯ ಬಲವನ್ನ ನಾನು ಪಡೆದದ್ದು ಹೇಗೆ ಅಂದರೆ ಆ ಬಲ ಗೊತ್ತಾದದ್ದೆಲ್ಲಿ ಅಂದರೆ ಹತ್ತು ಅವತಾರಗಳಲ್ಲಿ ಆ ಶಕ್ತಿಯನ್ನು ನೋಡಿ ಆ ಶಕ್ತಿಯನ್ನೆಲ್ಲ ನನ್ನ ಬಿಂಬನಲ್ಲಿ ಅನ್ವಯ ಮಾಡಿದೆ. ಓ, ಆ ಶಕ್ತಿಯೆಲ್ಲ ನನ್ನ ಸ್ವಾಮಿಯಲ್ಲಿದೆ. ಏನು ಆ ಗೋಪ ಬಾಲಕರನ್ನ ರಕ್ಷಣೆ ಮಾಡಲಿಕ್ಕೆ, ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ಇಡೀ ಅಗ್ನಿಯನ್ನು ನುಂಗಿ ಬಿಟ್ನಲ್ಲ ಕೃಷ್ಣ, ಅವನ್ಯಾರೂ ಅಲ್ಲ, ನನ್ನ ಹೃದಯದಲ್ಲೇ ಇದ್ದಾನೆ. ಇಡೀ ಗೊಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ, ಗೋಪರನ್ನ ರಕ್ಷಣೆ ಮಾಡಲಿಕ್ಕಾಗಿ ಇಡೀ ಗೋವರ್ಧನ ಪರ್ವತವನ್ನ ಒಂದು ಕೈಲಿ ಹಿಡಿದು ಕಂಬದಂತೆ ನಿಂತು ಚೂರು ಚರಣವಿಲ್ಲದೆ ನಿಂತ ಆ ಗೋಪ ಬಾಲಕರಲ್ಲಿ ಗೋಪರಲ್ಲಿ ಕೃಷ್ಣನ ಕೈಯಿಂದ ಪರ್ವತ ಬಿದ್ರೆ ನಮ್ಮ ಗತಿ ಏನು ಎಂಬ ಸಂಶಯವೇ ಬರಲಿಲ್ಲ. ಅವರನ್ನು ನೋಡುವಾಗ ಅಷ್ಟು ನಂಬಿಕೆ ಕೊಟ್ಟಿದ್ದ, ಆಗ ಹಿಡಿದು ನಿಂತಿದ್ದ ಆ ಕೃಷ್ಣ ಯಾರಿದ್ದಾನಲ್ಲ, ಆ ಕೃಷ್ಣನೇ ನನ್ನ ಹೃದಯದಲ್ಲಿರುವ ಕೃಷ್ಣ. ಮತ್ತೆ ಅವರನ್ನೆಲ್ಲ ರಕ್ಷಣೆ ಮಾಡಿದ. ಏನು ಸುತ್ತು ಪ್ರವಾಹದಂತೆ ಮಳೆ ಬರ್ತಾ ಇತ್ತು, ಬರೋದೇನು ಕಡಿಮೆ ಆಗಲಿಲ್ಲ. ಆದರೆ ಪರ್ವತ ಹಿಡಿದು ನಿಂತ, ಚೂರೂ ಸ್ಪರ್ಶ ಆಗದಂತೆ ರಕ್ಷಣೆ ಮಾಡಿದ. ಹಾಗೆ ಮತ್ತೆ ಆ ಕೃಷ್ಣನೇ ನಮ್ಮ ಹೃದಯದಲ್ಲಿರುವಾಗ, ನಮ್ಮ ಸುತ್ತೂ ಸಂಸಾರದ ಮಳೆ ವಿಪರೀತವಾಗಿ ಬರುವಾಗ ಆತನ ಅನುಗ್ರಹದ ಛತ್ರ ಛಾಯ ಯಾವ ಗೋವರ್ಧನ ಪರ್ವತ, ಆತನ ಅನುಗ್ರಹವೆಂಬ ಗೋವರ್ಧನ ಪರ್ವತವನ್ನೆತ್ತಿ ನಮ್ಮನ್ನು ರಕ್ಷಣೆ ಮಾಡಲ್ಲೇನು? ಶಾಸ್ತ್ರ ಹೇಳ್ತಾ ಇದೆ, ಮಾಡಿಯೇ ಮಾಡ್ತಾನೆ, ಕೇಳಿ ನೋಡು ಅಂತ. ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ ಎಂದ್ರು. ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಾದೇಶ ಮೂರ್ತಿ ತಾನೆ ಯಜ್ಞ ನಾಮಕನೆಂದು ಪದೋಪದಿಗೆ ತಿಳಿದು ಸಕಲ ರೂಪ ಹೃದಯ ಸಂಸ್ಥಿತನಲ್ಲಿ ಐಕ್ಯ ಚಿಂತನೆ ಮಾಡೋ ಭೇದವಿಲ್ಲ ನೋಡೋ ಎಳ್ಳಿನಿತು. ಹೌದಪ್ಪ, ಇಷ್ಟೆಲ್ಲ ಹೇಳಿದ್ದೀರಾ, ಇದೆಲ್ಲ ನಾನು ದಿನಾಗೂ ಚಿಂತನೆ ಮಾಡ್ತೇನೆ, ಅದರಿಂದ ನನಗಾಗೋ ಏನು ಉಪಯೋಗವೇನು ಅಂತ ಕೇಳ್ತೀರಾ? ಹೇಳ್ತಾರೆ, ಬೋಧ ಮೂರುತಿ ಗುರು ವಿಜಯ ವಿಠಲರೇಯ, ಇದನ್ನು ತಿಳಿದವನ್ನ ಕ್ಷಣವಗಲನೋ. ನಾವು ದೇವರನ್ನ ಬಿಟ್ಟಿರದಂಗಿರೋದಲ್ಲ, ನಮ್ಮನ್ನ ಬಿಟ್ಟಿರಲ್ಲಂತೆ ಸ್ವಾಮಿ. ಇದು ತಿಳಿದುಕೊಂಡ್ರೆ ಓಹೋ, ನನ್ನ ರಹಸ್ಯ ಗೊತ್ತಾಯಿತು, ಇನ್ನ ಇವರನ್ನು ನಾನು ಬಿಟ್ಟಿರಬಾರದು ಅಂತ ನಮ್ಮ ಸುತ್ತೇ ಇರ್ತಾನಂತೆ. ಅದು ಎಂಥ ಸ್ಥಿತಿ ಅಲ್ವಾ? ನಾವು ಇವಾಗ ದೇವರ ಸುತ್ತು ಓಡ್ತಾ ಇದೀವಿ, ಬಾರೋ ಬಾರೋ ಅಂದ್ರೆ ಕರೆದರೂ ಬರ್ತಾ ಇಲ್ಲ. ಇದು ತಿಳ್ಕೊಂಡ್ರೆ ಸಾಕಂತೆ, ಅವನ ಹಿಂದೆ ನಮ್ಮ ಹಿಂದೆ ಇರ್ತಾನೆ. ಮತ್ತೆ ಅವನ ಹಿಂದೆ ನಾವು ಬಿಡಬೇಕಾ? ಇದು ತಿಳ್ಕೊಂಡ್ರೆ ಅವನು ನಮ್ಮ ಹಿಂದೆ ಬಿಡಬೇಕಾ? ಆದ್ದರಿಂದ ಆ ಸ್ವಾಮಿಯ ಕರುಣೆ ಪಡೆಯಬೇಕಾ? ಕರುಣೆಯಿಂದ ನಮ್ಮ ಸುತ್ತು ತಿರುಗಿ ಬಿಡ್ತಾನಂತೆ ಇದು ತಿಳ್ಕೊಂಡ್ರೆ. ಆದ್ರಿಂದ ಇದನ್ನ ಅಷ್ಟು ಕಷ್ಟ ಏನದಪ್ಪ, ಹೇಳಿಕೊಡೋರು ಕೂತಿದ್ದಾರೆ, ಹೇಳ್ತಾನೋ ಇದ್ದಾರೆ, ಕೇಳಿ ತಿಳ್ಕೊಳ್ಳಿಕ್ಕೆ ಏನು ಕಷ್ಟ ಎಂಬಲ್ಲಿಗೆ, ಬೋಧ ಮೂರುತಿ ಗುರು ವಿಜಯ ವಿಠಲರೇಯ, ಇದನ್ನು ತಿಳಿದವನ್ನ ಕ್ಷಣವಗಲನು ಅಂತ ಇಷ್ಟು ಹೇಳಿದ. ಹಾಗಾದರೆ 14 ಲೋಕದ ಪರಿಚಯ ಮಾಡಿಕೊಟ್ರು, ಹೃದಯದಲ್ಲಿ ಬಿಂಬಮೂರ್ತಿ ಇದ್ದಾನೆಂಬುದು ಪರಿಚಯ ಮಾಡಿಕೊಟ್ರು, ನಂತರ ನಮ್ಮ ವಿಶೇಷವಾಗಿರತಕ್ಕಂತಹ ಎಲ್ಲ ಅನಂತ ಭಗವಂತನ ರೂಪಗಳು, ನಮ್ಮ ಶರೀರದೊಳಗಿರುವ ಭಗವದ್ ರೂಪಗಳು 5, 3 ಕೃದ್ಧೋಲ್ಕಾದ ರೂಪಗಳು ಚಿಂತನೆ ಮಾಡಿ ಅದೆಲ್ಲ ಬಿಂಬನೇ ನಿಂತಿದ್ದಾನೆಂಬ ಚಿಂತನೆ. ಇನ್ನೊಂದು ಚಿಂತನೆ ಏನು ಕೊಟ್ರು, ಇಡೀ ಭಗವಂತನ ಅವತಾರ ರೂಪಗಳೆಲ್ಲ ಕೂಡ ನನ್ನ ಬಿಂಬನೇ ಎಂಬ ಎರಡನೇ ಚಿಂತನೆ ಕೊಟ್ರು. ಇನ್ನು ಮೂರನೇ ಚಿಂತನೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಬದರಿ, ದ್ವಾರಕಾ, ಲೋಹ ಕ್ಷೇತ್ರ, ಕಾಶಿ, ಪ್ರಯಾಗ, ಶ್ರೀಪದ ವೀವ ಗಯಾ ಕ್ಷೇತ್ರ, ಅಯೋಧ್ಯ, ಯದುಗಿರಿ, ತೋತಾದ್ರಿ, ಶ್ರೀಮುಷ್ಣ, ಮನ್ನಾರಿ, ಪದುಮನಾಭಾನಂತ, ವೈಕುಂಠಾಚಲ ನಿಧಿ ಮೊದಲಾದ ಸುಕ್ಷೇತ್ರದಲ್ಲಿಪ್ಪ ವಿಧಿಭವ ಮುಖರಿಂದ ಪೂಜೆಗೊಂಬ ಸದಮಲ ಮೂರ್ತಿಗಳು ಇರುವ ಕ್ರಮದಿಂದ ದಶವಿಧದಿಂದ ಇರುತಿಪ್ಪ ಬಗೆಯನರಿತು ಹೃದಯ ಸಂಸ್ಥಿತನಲ್ಲಿ ತಂದು ಕೂಡಿಸು ಮರಳೆ. ಇಲ್ಲಿ ಹೇಳ್ತಾರೆ,
ಇನ್ನು ಈಗ ಒಂದು ಕಡೆ ದೇವರ ಅವತಾರ ರೂಪಗಳೆಲ್ಲ ಯಾವುದೂ ಅಲ್ಲ, ನನ್ನ ಹೃದಯದಲ್ಲಿರುವ ಸ್ವಾಮಿಯೇ ಅಂತ ಚಿಂತನೆ ಮಾಡಿದವು. ಇಷ್ಟು ಮಾಡಿದ್ರು ಕಷ್ಟ ಬಂದ್ರೆ ಮತ್ತು ತಿರುಪತಿಗೆ ಹೋಗ್ತೀವಲ್ಲ, ಎಲ್ಲಿಗೂ ಹೋಗ್ತೀವಲ್ಲ. ಆ ಸ್ವಾಮಿ ನಕ್ಕು ಹೇಳಿದ, ನಾನೇ ನಿಮ್ಮ ಹೃದಯದಲ್ಲಿ ಕೂತಿದ್ದೇನೆ, ಆ ಚಿಂತನೆ ನಿತ್ಯವೂ ಮಾಡಿ ಅಂದ್ರು. ಯಾವ್ಯಾವ ರೂಪ ಇದೆ ದೇವರ ಅವತಾರ ರೂಪಗಳು ಅಂದ್ರೆ ಈ ಕ್ಷೇತ್ರದಲ್ಲಿರುವ ರೂಪಗಳು, ಬದರಿ ನಾರಾಯಣ ಎಷ್ಟು ಕಷ್ಟಪಟ್ಟು ಹೋಗ್ಬೇಕು ಅಲ್ಲಿಗೆ, ದ್ವಾರಕಾದಲ್ಲಿ ಕೃಷ್ಣ, ಲೋಹಕ್ಷೇತ್ರ ಪಂಡರಪುರದಲ್ಲಿ ಪಂಡರವಿನಾಥ, ಕಾಶಿ ಪ್ರಯಾಗ ಗಯಾಕ್ಷೇತ್ರ, ಅಯೋಧ್ಯ ಯದುಗಿರಿ ತೋತಾದ್ರಿ ಶ್ರೀಮುಷ್ಣ ವರಾಹ ಮನ್ನಾರಿ ಕೃಷ್ಣ, ನಂತರ ಪದ್ಮನಾಭ ಅನಂತ ವೈಕುಂಠಾಚಲ, ಅಲ್ಲಿ ಏನು ವಿಶೇಷವಾದಂತಹ ಶ್ರೀರಂಗ ಮೊದಲಾದ ಆ ಭಗವಂತನ ಕ್ಷೇತ್ರಗಳು. ಸುಕ್ಷೇತ್ರದಲ್ಲಿಪ್ಪ ವಿಧಿಭವ ಮುಖರಿಂದ ಪೂಜೆ ಗೊಂಬ, ಬ್ರಹ್ಮಾದಿ ದೇವತೆಗಳೆಲ್ಲ ಪೂಜಾ ಮಾಡ್ತಾ ಇದ್ದಾರಪ್ಪ ಅಲ್ಲಿ. ಅಂಥ ಮೂರ್ತಿಗಳು ಸ್ವಲ್ಪ ಟೆಕ್ನಿಕ್ ಇದೆ ಅಂತ ಹೇಳಿ, ಏನದು ಅಂದ್ರೆ ಆ ಮೂರ್ತಿಗಳು ಹತ್ತು ರೀತಿಯಿಂದ ಇವೆ ಅಂತೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಲ್ಲಿವೆ. ಇರುವ ಕ್ರಮದಿಂದ ದಶವಿಧದಿಂದ ಇರುತ್ತಿಪ್ಪ ಬಗೆಯನರಿತು. ಆ ಮೂರ್ತಿಗಳೆಲ್ಲ ಹತ್ತು ರೀತಿಯಾಗಿದೆ ಅಂತ ಹೇಳಿದು. ಅದನ್ನ ಹೃದಯ ಸಂಸ್ಥಿತನಲ್ಲಿ ತಂದು ಕೂಡಿಸು. ಆ ಎಲ್ಲಾ ರೂಪಗಳನ್ನ, ಆ ಎಲ್ಲ ಯಾರೂ ಅಲ್ಲ ಆ ವೆಂಕಟೇಶ ನನ್ನ ಹೃದಯದಲ್ಲೇ ಇದ್ದಾನೆ, ಆ ವರಾಹ ಯಾರೂ ಅಲ್ಲ ನನ್ನ ಸ್ವಾಮಿಯೇ ನನ್ನೊಳಗೆ ಇದ್ದಾನೆ, ಇವನೇ ವರಾಹ ಇವನೇ ವೆಂಕಟೇಶ ಇವನೇ ಅನಂತಾಚಲ ಅಂದ್ರೆ ವಿಶೇಷವಾಗಿ ಶ್ರೀರಂಗನಾಥ. ಇದೆಲ್ಲ ಚಿಂತನೆ ನಿತ್ಯವೂ ಬಿಡದೆ ಬೆಳಿಗ್ಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಮಾತ್ರ ಅಲ್ಲ, ಅವನೇ ಎಲ್ಲಾ ರೂಪಗಳಿಂದ ನಿಂತ, ಅವನೇ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಎಂಬುದನ್ನು ತಿಳಿಯಬೇಕು. ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿರುವ ರೂಪಿಯೇ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾನೆ, ಎಲ್ಲಾ ಕ್ಷೇತ್ರದಲ್ಲಿರುವ ರೂಪಿಯೇ ನಮ್ಮ ಹೃದಯದಲ್ಲಿದ್ದಾನೆ. ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ, ನಮ್ಮನ್ನ ಬೈಯುವ ವ್ಯಕ್ತಿಯ ಹೃದಯದಲ್ಲೂ ಅವನೇ ಕೂತಿದ್ದಾನೆ, ನಮ್ಮನ್ನು ಹೊಗಳುವ ವ್ಯಕ್ತಿಯ ಹೃದಯದಲ್ಲೂ ಆ ರೂಪಗಳೆಲ್ಲ ಕೂತಿವೆ, ಅವನೇ ಕೂತಿದ್ದಾನೆ ಎಂಬ ಎಚ್ಚರ ನಮ್ಮ ಜೀವನ ಅನುಭವಕ್ಕೆ ಬಂದಾಗ ಬರಬೇಕು. ಇದನ್ನೇ ಪ್ರಹ್ಲಾದರಾಜರ ಕುರಿತು ತಿಳಿಸ್ತಾರೆ. ಪ್ರಹ್ಲಾದರಾಜರು ತಮ್ಮ ಎದುರಿಗೆ ಯಾರ್ಯಾರು ಬರ್ತಾರೆ ಮಾತಾಡುತ್ತಾರೆ ಅವರನ್ನ ನೋಡುತ್ತಿದ್ದಿಲ್ಲಂತೆ. ಅವರ ಆಕಾರದಲ್ಲಿ ಭಗವಂತ ಹೇಗೆ ಮಾತಾಡಿಸ್ತಾ ಇದ್ದಾನೆ ಅಂತ ನೋಡಿ ಆಶ್ಚರ್ಯ ಪಡುತ್ತಿದ್ರಂತೆ. ಯಾವುದು ಗಿಡ ಬಳ್ಳಿ ನೋಡಿದರೆ ಅದನ್ನು ನೋಡುತ್ತಾ ಇದ್ದಿಲ್ಲಂತೆ, ಆಕಾರದಲ್ಲಿ ಭಗವಂತ ಹೇಗೆ ನಿಂತಿದ್ದಾನೆ ಅಂತ ಆಶ್ಚರ್ಯ ಪಡುತ್ತಿದ್ರಂತೆ. ಈ ರೀತಿಯಲ್ಲಿ ಹೇಳ್ತಾರೆ, ನವೇದ ಜಗದೀದೃಶಂ, ಈ ಜಗತ್ತವರಿಗೆ ಕಾಣತಾನೇ ಇದ್ದಿಲ್ಲ, ಆ ಜಗತ್ತಿನ ಆಕಾರದ ಭಗವಂತನನ್ನು ನೋಡೋದರಲ್ಲಿ, ಆ ರೂಪದಿಂದ ಭಗವಂತ ಅವರಲ್ಲಿ ಏನೇನು ಚರ್ಯೆ ಮಾಡಿಸ್ತಾನೆ, ಒಬ್ಬರು ನಡೆಸ್ತಾನೆ, ಒಬ್ಬರು ನುಡಿಸ್ತಾನೆ, ಒಬ್ಬರಲ್ಲಿ ಕುಪ್ಪಳಿಸ್ತಾನೆ, ಒಬ್ಬರಲ್ಲಿ ಚೆನ್ನಾಗಿ ನರ್ತನ ಮಾಡಿಸ್ತಾನೆ, ಏನೇನು ಮಾಡಿಸ್ತಾನೆ ಅದು ನೋಡಿದಾಗ. ಇಷ್ಟು ಕಾಲ ನಾವು ನೋಡಿದ್ವು, ಅವರು ಮಾತಾಡಿದ್ರು, ಇವರು ಕುಣಿದ್ರು, ಅವರು ಮಾಡಿದ್ರು, ನಕ್ಕರು, ಇದು ನೋಡ್ತಾ ಇದ್ವಿ ಇಷ್ಟು ಕಾಲ. ಇನ್ನ ಚೂರು ವ್ಯತ್ಯಾಸ ಮಾಡಿದರೆ ಕಣ್ಣಿಂದ ಅವರು ಕುಣದಲ್ಲ, ಅವರ ಸುತ್ತ ಇರುವ ಭಗವದ್ ರೂಪ, ಆ ಚಿಕ್ಕ ಪ್ರಾಣಿ ಯಾರು, ಜೀವ ಎಷ್ಟಿರ್ತಾನೆ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು, ಅದರಳು ಒಂದನು ಶತವಿಭಾಗವ ಗೈಯಲು, ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂತಾರೆ. ಅಂಥ ಜೀವನನ್ನ ಆ ಶರೀರದ ಹೃದಯದ ಅಷ್ಟದಳ ಕಮಲದ ಮೂಲೇಶ ನಾಮಕನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಲ್ಲಿ ಹಾಕಿದ್ದಾನೆ. ಈ ಶರೀರದ ಮಧ್ಯೆ ಒಳಗೆಲ್ಲೋ ಕೂತಿದ್ದೇವೆ, ಈ ಶರೀರದ ಕೂದಲಿನ ಒಂದಂಶವೂ ನಾವಿಲ್ಲ, ಇಷ್ಟು ದೊಡ್ಡ ಶರೀರ ಹೊರಿಲಿಕ್ಕಾಗುತ್ತಾ? ಆಗಲ್ಲ, ಅವನೇ ವಿರಾಟ್ ರೂಪದಿಂದ ಹೊತ್ತು ನಮಗೆ ಆಲೋಚನೆ ಕೊಟ್ಟು ಇವತ್ತು ನಾನು ಕುಪ್ಪಳಿಸಬೇಕು. ಏನು ಕ್ಯಾಸೆಟ್ ಹಾಕೊಂಡಿರ್ತಾರೆ, ಏನು ಹಾಡು ಹಾಕೊಂಡಿರ್ತಾರೆ, ಅದಕ್ಕೆ ತಕ್ಕಂತೆ ಕುಣಿತಾ ಇರ್ತಾರೆ. ಅವರೆಲ್ಲ ಕುಣದದ್ದು ಇವನೇ ಹಾಡು ಕೇಳಿಸುವಂತೆ ಮಾಡಿ ಅದಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಆಲೋಚನೆ ಕೊಟ್ಟು ಅವರಿಗೆ ತಕ್ಕಂತೆ ಶರೀರ ಹೊತ್ತು ಇವ ಕುಣಿತಾ ಇದ್ದಾನೆ. ಈ ರೀತಿ ನೋಡಿದಾಗ ಯಾರು ಹಾಡು ಹೇಳಿದರು, ಯಾರು ಬಡಿಸಿದರು, ಯಾರು ಊಟ ಮಾಡಿದರು, ಈ ನೋಡುವಾಗ ಅವನೇ 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 ಎಲ್ಲರಿಂದ ಮಾಡಿಸ್ತಾ ಇದ್ದಾನೆಂಬ ನೋಟ ಬಂದರೆ ಆ ಒಂದು ನೋಟ ಸಾಲದೆ ಅಂತಾರೆ ಪುರಂದರದಾಸರು. ಅಂಥ ಒಂದು ನೋಟ ಸಾಕಯ್ಯ ದಿನಕ್ಕೆ, ಆ ದಿನವನ್ನೇ ಪವಿತ್ರ ಮಾಡಿಬಿಡುತ್ತೆ ಅಂತ. ಆ ನೋಟ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ತರಿಸಲಿಕ್ಕೆ ಪ್ರಯತ್ನ ದಾಸರದ್ದು.
ಅದು ಬರಲಿಲ್ಲ. ಸುಳಾದಿಯೆಲ್ಲ ಕೇಳಿ ಸರಿ ಬಿಡಪ್ಪ ಏನೋ ಗೋಲ್ಡ್ ಹೇಳ್ತಾ ಇರ್ತಾರೆ, ಅವೆಲ್ಲ ಯಾರು ಮಾಡ್ಲಿಕ್ಕೆ ಆಗತ್ತೆ, ಅವ್ರು ಹೇಳ್ತಾ ಇರ್ತಾರೆ, ನಾವು ಬಿಟ್ಟು ಹೋಗ್ತಾನೆ ಇರ್ಬೇಕು ಅಂತೀರಾ? ಎಂದಿಗೂ ನಮ್ಮ ಜನ್ಮ ಉದ್ಧಾರವೇ ಆಗಲ್ಲ, ಪ್ರಾಕ್ಟಿಕಲ್ ಅಪ್ಲೈ ಮಾಡಲೇಬೇಕು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.